ಪ್ರತಿಪತ್ತವಿಮೋಕ್ಷ ಅದಾಯಿತು. ನನ್ನ ಉಪಾಧ್ಯಾಯ ಇತಿ ಕಥಂ ಕಿಯತ್ ಕಿಯತ್ ಪ್ರತ್ಯಯಾಂಚ ಅದೆಲ್ಲ ಆಯ್ತಲ್ಲ ಹಿಂದೆ, ಇನ್ನು ಹಿಂದಿದೇನ ಪ್ರತಿಪತ್ತೌ ಇತಿ ಪ್ರಾಪ್ತೌ ಸತ್ಯಂ ಯುತಃ ತಿಷ್ಠತಿ ಇತಿ ಶೇಷ ದ್ವಿವಿಧ ಉಪಾಧಿರಾತ್ಮನಃ ನಿತ್ಯೋ ನಿತ್ಯಶ್ಚ ಅದಾಗಬೇಕಂತ ಕಾಣತ್ತಲ್ಲ. ಹಾಂ ಸರಿ ಸರಿ ಸರಿ. ಲೋಕೆ ಅದೃಷ್ಟಮಿದಂ ಕಥಂ ಅಂಗೀಕಾರ್ಯಂ. ಸರಿ, ಉಪಾಧ್ಯುಪಾಧಿ ಮದ್ಭಾವೋ ವಿಶೇಷ ಬಲೇನ ಇತಿ ಭಾವ. ಆಗೊಂದು ಪ್ರಶ್ನೆ ಬಂತು. ಉಪಾಧಿನೂ ಅದೇ ಅಂತೀರಿ, ಸ್ವರೂಪ ದೇಹನೇ ಉಪಾಧಿ ಅಂತೀರಿ, ಪ್ರತಿಬಿಂಬನೂ ಅದೇ ಅಂತೀರಿ, ಉಪಾಧಿನೂ ಅದೇ, ಉಪಾಧಿ ಮತ್ತದು ಅದೇನೆ, ಹೇಗಾಗತ್ತೆ ಅಂದರೆ ವಿಶೇಷ ಬಲೇನ ಇತಿ ಭಾವ. ವಿಶೇಷ ಅದನ್ನೇ ಹೇಳಿರೋದು. ಹಿಂದೇನಂತ ಹೇಳಿದ್ದಾರೆ, ವಸ್ತುವಿಗೂ ಅದರ ನಿತ್ಯ ಧರ್ಮಗಳಿಗಿರೋ ಸಂಬಂಧಕ್ಕೆ ಏನಂತ ಹೆಸರು, ಅಭೇದ. ಎಂಥ ಅಭೇದ ಅದು? ಸವಿಶೇಷ ಅಭೇದ ಅಂತ ಕರೆದಿದ್ದಾರೆ. ಅದರಿಂದ ವಿಶೇಷ ಬಲದಿಂದ ಕೂಡುತ್ತಾದ್ರಿಂದ ಯೋಚನೆ ಇಲ್ಲ. ಉಪಾಧಿ ಉಪಾಧಿ ಮದ್ಭಾವ ವಿಶೇಷ ಬಲೇನ ಇತಿ ಭಾವ. ಲೋಕೆ ಅದೃಷ್ಟಮಿದಂ ಕಥಂ ಅಂಗೀಕಾರ್ಯಂ ಇತ್ಯತಃ ಚಿತ್ವಾದಿತಿ. ಆಗ ಪ್ರಶ್ನೆ ಬಂತು, ಲೋಕೆ ಅದೃಷ್ಟಮಿದಂ ಕಥಂ ಅಂಗೀಕಾರ್ಯಂ, ಲೋಕದಲ್ಲಿ ಇದನ್ನು ನಾವು ಕಂಡೇ ಇಲ್ಲ, ಹೇಗೆ ಒಪ್ಪಬೇಕು ಅಂತ ಕೇಳಿದರೆ ಹೇಳ ಚಿತ್ವಾದಿತಿ. ಅದಕ್ಕೆ ಕಾರಣ ಚಿತ್ತ ಚಿದ್ರೂಪಯ ಚಿತ್ವಾದಿತಿ ಜಡೇಶು ಯಾವದ್ವಸ್ತು ಭಾವಿತ್ವಾ ಸರ್ವತ್ರ ಭೇದಾಭೇದೌ. ಇದು ಬಹಳ ತುಂಬ ಇಂಪಾರ್ಟೆಂಟ್ ಭಾಗ ಇದು. ಯಾವ ರೀತಿ ಅಂದರೆ ಜಡೇಶು ಯಥಾ ವಸ್ತು ಭಾವಿತ್ವಾ ಸರ್ವತ್ರ ಭೇದಾಭೇದೌ. ಅದರ ಸರಿಯಾಗಿ ಅರ್ಥ ಮಾಡ್ಕೋಬೋದು. ಒಂದು ವಸ್ತು ಇದೆ ಚಿತ್ವ ಅಂದರೆ ಚಿತ್ತೇತನ, ಚಿತ್ ಅಂದರೆ ಚೇತನ, ಚೇತನತ್ವಾತ್ ಅಂತ ಅರ್ಥ. ಚಿತ್ವಾತ್ ಶಬ್ದಕ್ಕೆ ಚೇತನತ್ವಾತ್. ಅಲ್ಲಿ ಸ್ವಾರಸ್ಯ ಅಂದರೆ ಒಂದು ವಸ್ತುವಿಗೂ ಅದರ ಧರ್ಮಗಳಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಆಗಿ. ಧರ್ಮಗಳು ಅಂದ್ರೆ ಪ್ರಾಪರ್ಟೀಸ್. ಒಂದು ವಸ್ತುವಿಗೂ ಅದಕ್ಕೂ ಏನು ಸಂಬಂಧ, ಧರ್ಮಕ್ಕೂ ಸಂಬಂಧ ಅಂತ ಕೇಳಿದರೆ ಆ ಧರ್ಮಗಳು ಎರಡು ವಿಧ. ಏನದು? ನಿತ್ಯ ಧರ್ಮಗಳು, ಅನಿತ್ಯ ಧರ್ಮಗಳು ಅಂತಿದೆ, ಹೇಳಿದೆ ಹಿಂದೆ. ಹಾಲಿಗೂ ಅದ್ರ ಬಿಳಿ ಬಣ್ಣ ಇದೆ, ಅದಕ್ಕದಕ್ಕಿರೋ ಸಂಬಂಧ ಏನು? ಅದು ಅನಿತ್ಯ ಸಂಬಂಧ. ಅಂಥವತ್ತಲ್ಲಿ ಏನು ಹೇಳಬೇಕು, ವಸ್ತುಗಳಿಗೂ ಅದರ ನಿತ್ಯ ಸಂಬಂಧ ಧರ್ಮಗಳಿಗೂ ಏನು ಸಂಬಂಧ? ಅಭೇದ. ವಸ್ತುಗಳಿಗೂ ಅದರ ಅನಿತ್ಯ ಧರ್ಮಗಳಿಗೆ ಏನು ಸಂಬಂಧ? ಭೇದ. ಆದರೆ ಆ ಕಾಲಕ್ಕೇನು ಹೇಳಬೇಕು ಅಂದರೆ ಭೇದ ಅಭೇದ ಅಂತ ಹೇಳಬೇಕು. ಅದನ್ನು ಹೇಳ್ತಾರೆ ಜಡೇಶು ಅಯಾವದ್ವಸ್ತು ಭಾವಿ. ಅಯಾವದ್ವಸ್ತು ಭಾವಿ ಅಂದರೆ ಅನಿತ್ಯ ಅಂತ ಅರ್ಥ. ಯಾವದ್ವಸ್ತು ಭಾವಿ ಅಂದರೆ ನಿತ್ಯ. ಯಾವದ್ವಸ್ತು ಭವತಿ ತಾವದ್ಭವತಿ, ಅದಕ್ಕೆ ಯಾವದ್ವಸ್ತು ಭಾವಿ. ಯಾವತ್ ವಸ್ತು ಭಾವಿ, ವಸ್ತು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಒಂದು ಗುಣ ಇದ್ರೆ ಅದಕ್ಕೇನಂತಾರೆ ಯಾವದ್ವಸ್ತು ಭಾವಿ ಗುಣ ಅಂದರೆ ನಿತ್ಯ ಅಂತ ಅರ್ಥ. ಹಾಗಲ್ಲದೆ ಇರೋದು ಯಾವುದದು? ಅನಿತ್ಯ. ಸೊ ಯಾವದ್ವಸ್ತು ಭಾವಿ, ಅಯಾವದ್ವಸ್ತು ಭಾವಿ, ಜಡ ಪದಾರ್ಥಗಳಲ್ಲಿ ಅಯಾವದ್ವಸ್ತು ಭಾವಿತ್ವ ಸರ್ವತ್ರ ಭೇದಾಭೇದವು. ಎಲ್ಲೆಲ್ಲಿ ನೀವು ಜಡಗಳಿಗೂ ಅದರ ಅನಿತ್ಯ ಧರ್ಮಗಳಿಗೂ ಸಂಬಂಧ ಹೇಳಬೇಕೋ ಅಲ್ಲಿ ಯಾವ ಸಂಬಂಧ ಹೇಳಬೇಕೋ? ಭೇದಾಭೇದ ಸಂಬಂಧ ಹೇಳಬೇಕು. ಚಿತ್ ಸ್ವರೂಪತ್ವೇತು ಯಾವದ್ವಸ್ತು ಭಾವಿತ್ವ ತಭೇದ ಏವೇ ಇತಿ ಭಾವ. ಆದರೆ ಈ ಚೇತನ ಇದೆ, ಚೇತನನ ಜ್ಞಾನಾದಿ ಗುಣಗಳೆಲ್ಲ ಏನವೋ ನಿತ್ಯ ಧರ್ಮಗಳು. ಆದ್ದರಿಂದ ಏನು ಹೇಳಬೇಕು ಸಂಬಂಧ ಅಲ್ಲಿ? ಅಭೇದನೇ ಹೇಳಬೇಕು ನೋಡಿ. ಅಭೇದ ಭೇದ ಅಭೇದ ಏವ ಇತ್ಯರ್ಥ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದು. ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಆಚಾರ ಸಿದ್ಧಾಂತ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅರ್ಥ. ಚಿತ್ ಸ್ವರೂಪತ್ವೇತು ಯಾವದ್ವಸ್ತು ಭಾವಿತ್ವಾ ತಭೇದ ಏವೇತಿ ಭಾವ. ಸ್ವಶೈವ ಉಪಾಧಿತ್ವೇ ಮುಕ್ತತ್ವ ಮುಕ್ತೌ ಆತ್ಮನಿವೃತ್ತಿ ಸ್ಯಾತ್. ಸ್ವಶೈವ ಉಪಾಧಿತ್ವೇ ಮುಕ್ತೌ ಆತ್ಮನಿವೃತ್ತಿ ಸ್ಯಾತ್. ಉಪಾಧಿ ನಿವೃತ್ತಿ ಲಕ್ಷತ್ವ ಲಕ್ಷಣತ್ವ ಲಕ್ಷಣತ್ವಾನ್ ಮುಕ್ತಿ ಇರಬೇಕು. ಲಕ್ಷಣತ್ವಾನ್ ಮುಕ್ತಿ ಇದು ಬಿಟ್ಟೋಗ್ಬಿಟ್ಟಿದೆ ನಾವತ್ತಲ್ಲಿ. ನಿತ್ಯತಃ ನಿತ್ಯೇಸ್ತಿ ನಿತ್ಯಸ್ತೇತಿ. ಆಗ ಪ್ರಶ್ನೆ ಹಾಕೋಣ, ಉಪಾಧಿ ನಿತ್ಯ ಅಂತೀರಿ, ಉಪಾಧಿ ಅಂದಮೇಲೆ ನಿತ್ಯ ಆಗೋ ಸಂಭವ ಇಲ್ಲ ಅಂದಮೇಲೆ ಉಪಾಧಿ ಹೋಯಿತು ಅಂದರೆ ಜೀವನ ಹೋದ ಅಂತ ಅರ್ಥ. ಯಾಕೆ ಜೀವನಿಗೂ ಉಪಾಧಿಗೂ ಏನು ಸಂಬಂಧ ಹೇಳಿದ್ದೀರಿ ನೀವೀಗ? ಅಭೇದ ಅಂತ ಹೇಳಿದ್ದೆ ಅಂತ ಕೇಳಿ ಹೇಳುತ್ತಾರೆ. ಹಾಗಲ್ಲ, ಉಪಾಧಿ ನಿವೃತ್ತಿ ಲಕ್ಷಣತ್ವಾನ್ ಮುಕ್ತೇ ನಿತ್ಯತಃ ನಿತ್ಯಸ್ತೇತಿ. ಉಪಾಧಿ ಹೋಗೋದು ಅಂದರೆ ಮುಕ್ತಿ ಹೋಗೋದು ಅಂದರೆ ಒಂದೇ. ಸೊ ಉಪಾಧಿ ಅಂದರೆ ಜೀವನ ಸ್ವರೂಪ ಅಂದರೆ ಸ್ವರೂಪನೇ ಹೋಯ್ತಲ್ಲ, ಸ್ವರೂಪ ನಾಶವಾಯ್ತಲ್ಲ ಅಂದರೆ ಹಾಗಲ್ಲ. ನಿತ್ಯಶ್ಚೇತಿ ನೋಡಿ, ಇದೆ ನಿತ್ಯೋಪಾಧ್ಯಾ ಸ್ವರೂಪಯ. ಉಪಾಧಿ ಕೂಡ ಎರಡು ವಿಧ, ನಿತ್ಯೋಪಾಧಿ ಅನಿತ್ಯೋಪಾಧಿ ಅಂತ ಎರಡು ವಿಧ. ಅನಿತ್ಯೋಪಾಧಿ ನಾಶ ಆಗುತ್ತೆ, ನಿತ್ಯೋಪಾಧಿ ನಾಶ ಆಗೋದಿಲ್ಲ ಅದನ್ನು ಹೇಳ್ತಾರೆ. ದ್ವಿವಿಧ ಉಪಾಧಿರಾತ್ಮನಃ ನಿತ್ಯೋ ಅನಿತ್ಯಶ್ಚ. ನಿತ್ಯ ಉಪಾಧಿ ಅನಿತ್ಯ ಉಪಾಧಿ ಅಂತ ಎರಡಿದೆ. ಅನಿತ್ಯ ಉಪಾಧಿ ನಾಶ ಆಗುತ್ತೆ, ಜೀವನ ಸ್ವರೂಪವೇ ಪ್ರತಿಬಿಂಬ, ಅದೇ ಉಪಾಧಿ. ಅವಾಗ ಎಂಥ ಉಪಾಧಿ ಅದು? ನಿತ್ಯ ಉಪಾಧಿ. ಆದ್ದರಿಂದ ಮೋಕ್ಷಕ್ಕೆ ಹೋದಾಗಲೇ ಏನಾಗೋದಿಲ್ಲ, ಅದು ಹೋಗೋದಿಲ್ಲ. ತತ್ರ ನಿತ್ಯಸ್ಯ ಅವಸ್ಥಾನಂ ಅನಿತ್ಯ ಅನ್ಯಸ್ಯ ನಿವೃತ್ತಿಯರು ಮುಕ್ತಾವತಿ. ಆದರೆ ನಿತ್ಯ ಉಪಾಧಿ ಹೋಗೋದಿಲ್ಲ, ಅನಿತ್ಯ ಉಪಾಧಿ ಮುಕ್ತಿಯಲ್ಲಿ ಹೋಗುತ್ತಾದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಕುತ ಏತತ್ತಿತ್ಯತಃ ಪ್ರತಿಪತ್ತವಿ. ప్రాప్తౌ సత్యాయాం వితః తిష్టతి ఇతి శేషః ప్రతిపత్తౌ ఇతి. ప్రతిపత్తౌ విమోక్షస్య, మోక్ష ప్రాప్తి ఆదమేలే ನಿತ್ಯೋಪಾಧಿ ಉಳಿಯೋದ್ರಿಂದ ಸತ್ಯವಾದ ಮಾತು ಅಂತ ಭಗವದ್ವಚನ ವಿಷ್ಣು ಪುರಾಣದಲ್ಲಿ ಪರಮಾತ್ಮನೇ ಹೇಳಿರೋ ಮಾತಾದ್ರಿಂದ ಆಗಮ ಹೇಳಿದ ಮೇಲೆ ಅದಕ್ಕೆ ಮತ್ತೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಆಗಮಕ್ಕೆ ವಿರೋಧವಾಗಿ ಪ್ರತ್ಯಕ್ಷವನ್ನು ಎಂದು ಉಪಯೋಗಿಸಬಾರದು, ಅನುಮಾನನೂ ಉಪಯೋಗಿಸಬಾರದು. ಆಗಮ ಅಲ್ಟಿಮೇಟ್. ಯಾವುದಕ್ಕೆ ಈ ಲೋಕದಲ್ಲಿ ಸ್ವರೂಪನೇ ಇದೆಯಲ್ಲ, ಸ್ವರೂಪ ಇದೆ, ಅದ್ರ ಜ್ಞಾನಾದಿಗಳು ಇದ್ದೇ ಇದೆಯಲ್ಲ, ನಿತ್ಯೋಪಾಧಿ ಇದ್ದೇ ಇದೆ, ಹೊರಗೆ ಬೇರೆ ಬೇರೆದ್ದಿದೆ. ಸಂಸಾರ ಲಿಂಗದೇಹ ಎಲ್ಲ ಇದೆಯಲ್ಲ, ಅವೆಲ್ಲ ಅನಿತ್ಯ. ಲಿಂಗದೇಹಾದಿಗಳು ಹೌದು, ಸ್ಥೂಲ ಎಲ್ಲ ಉಪಾಧಿನೇ ಆದ್ರೆ ಲಿಂಗದೇಹದಿಂದ ಶುರುವಾದಲ್ಲ ಉಪಾಧಿಗಳೇ. ಹಾ, ಲಿಂಗದೇಹಾದೇಶ ಎಲ್ಲ ಉಪಾಧಿನೇ, ಆದ್ರಿಂದ ಅನಿತ್ಯ ಉಪಾಧಿ ಅದು, ಅದಿಷ್ಟು ಹೋಗ್ಬಿಡದು. ಸ್ವರೂಪ ದೇಹ ಮಾತ್ರ ಏನದು, ನಿಯುಕ್ತ, ಅದೇನ್ ಮಾಡಿದ್ರು ಹೋಗೋದಿಲ್ಲ. ಹೌದು, ಎಲ್ಲ ಜೀವರು ಭಗವಂತ ಪ್ರತಿಬಿಂಬ, ಎಲ್ಲರೂ ಕೂಡ ಪ್ರತಿಬಿಂಬನೇ. ಯಾರಿಗೆ ಇಲ್ಲ ಬಿಂಬ? ಯಾವಾಗಲೂ ಅಪ್ರಾಕೃತನೇ. ನಾವು ಪ್ರಾಕೃತ ಆದ್ರೆ, ಉದಾಹರಣೆಗೆ ಪೇಪರ್ ಅಲ್ಲಿ ಫೋಟೋ ತೆಗಿತೀರಿ, ಫೋಟೋ ಇದೆ ಪೇಪರ್ ಅಲ್ಲಿ ತೆಗಿತೀರಿ, ಪೇಪರ್ ರಕ್ತಮಾಂಸ ಇದೆಯಾ? ಪ್ರತಿಮೆ ಮಾಡ್ತೀರಿ, ಪ್ರತಿಮೆ ರಕ್ತಮಾಂಸ ಇದೆಯಾ? ಬಟ್ ವ್ಯಕ್ತಿ ಯಾರೋ ರಕ್ತಮಾಂಸ ಇರೋನು, ಅರ್ಥ ಆಯ್ತಾ ಈಗ? ಸೊ ಪ್ರತಿಬಿಂಬ ಯಾವಾಗ ಬ್ಲಾಕ್ ಅಂಡ್ ವೈಟ್ ಫೋಟೋ ಇದೆ, ಕಲರ್ ಫೋಟೋ ಇದೆ, ಆಮೇಲೆ ಆರ್ಡಿನರಿ ಪೇಪರ್ ಇದೆ, ಆಮೇಲೆ ಆರ್ಟ್ ಪೇಪರ್ ಪೇಪರ್, ಎಷ್ಟು ವೆರೈಟಿ ಇದೆ ಅದರೊಳಗೆ, ಎಷ್ಟು ವೆರೈಟಿ ಇದ್ರು ಕೂಡ ಫೋಟೋ ಫೋಟೋನೇ, ಅರ್ಥ ಆಯ್ತಾ? ಆದ್ರಿಂದಾನೇ ಇದು ಪ್ರಾಕೃತನೇ. ಪರಮ ಬಿಂಬ ಏನದು, ಬಿಂಬಕ್ಕೆ ಲೈಫ್ ಇದೆ, ಫೋಟೋಕ್ಕೆ ಲೈಫ್ ಇಲ್ಲ, ಅರ್ಥ ಆಯ್ತಾ? ಸೊ ಬಿಂಬ ಪರಮಾತ್ಮ, ಅವನ ಅಪ್ರಾಕೃತ, ಪ್ರತಿಬಿಂಬಗಳೆಲ್ಲ ಏನದು ಪ್ರಾಕೃತ, ಸಮಸ್ಯೆನೇ ಇಲ್ಲ ಅದರೊಳಗೆ. ಅದೇ ಸ್ವಾರಸ್ಯ. ತುಂಬಾ ಜನ ಅದ್ವೈತಿಗಳ ಕಾನ್ಸೆಪ್ಟ್ ಏನು ಅಂದ್ರೆ, ಬಿಂಬ ಪ್ರತಿಬಿಂಬ ಎರಡು ಒಂದೇ ಇರ್ತಾವ ಅವರವಾದ, ಬಿಂಬ ಪ್ರತಿಬಿಂಬ ಎರಡು ಒಂದೇನೆ, ಬಿಂಬ ಪ್ರತಿಬಿಂಬ ಇವರು ಐಕ್ಯಂ ಅಂತ ಹೇಳಿದ್ದಾರೆ, ಅನ್ಸೈಂಟಿಫಿಕ್ ಅದು. ಹಾಗಿದ್ರೆ ಫೋಟೋನ ವ್ಯಕ್ತಿನೇ ಒಂದೇನಾ? ಕಂಡೆ ಕಾಲ ಪ್ರತಿಬಿಂಬನು ಒಂದೇನಾ? ಕಂಡೆ ಹೊಡೆದು ಪ್ರತಿಬಿಂಬ ಹೋಯ್ತು, ಸತ್ತೋದ್ನ ಇವನು. ಅದು ಎಷ್ಟು ತಪ್ಪು ಹೇಳ್ತಾರೆ ಅಂದ್ರೆ, ಇವೆಲ್ಲ ಬೇಸಿಕ್ ಮಿಸ್ಟೇಕ್ಸ್ ಇವೆಲ್ಲ. ಈ ಮಿಸ್ಟೇಕ್ಸ್ ಇರೋದ್ರಿಂದ ಮುಂದೆ ಏನಾಯ್ತು, ಎಲ್ಲ ರಾಂಗ್ ಅನ್ಸಲ್ಪು. ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಮುಂದೆ ಕಟ್ಟಡ ಹೇಗಿರುತ್ತೆ? ಅದಕ್ಕೆ ಯಾವ ಪ್ರಮಾಣ ಪ್ರಕ್ರಿಯೆ ಸರಿಯಾಗಿಲ್ಲದೆ ಹೋದ್ರೆ ಸಿದ್ಧಾಂತ ಪ್ರಕ್ರಿಯೆ ಕೆಟ್ಟು ಹೋಗ್ಬಿಡುತ್ತೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚಾರ್ಯ ಸಿದ್ಧಾಂತ ಎಷ್ಟು ಗಟ್ಟಿ ಎಂಬುದಕ್ಕೆ ಇದೆಲ್ಲ ನಿಜ. ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್. ಉಪಾಧಿ ಕಂಡೀಷನ್ ಅಂತ ಹೇಳಿದೆ. ಈಗ ಒಂದೇ ಒಂದು ಬಿಳಿ ದಾಸ್ವ ಒಳ್ಳೆ ಸ್ಫಟಿಕದ ಮಣಿ ಇದೆ, ಅದು ಬೆಳ್ಳಗಿದೆ, ಅದೇನು ಸಹ ನ್ಯಾಚುರಲ್. ಪಕ್ಕದಲ್ಲಿ ಒಂದು ದಾಸವಾಳದ ಹೂ ಇಟ್ಟಿದ್ದಾರೆ, ಕೆಂಪು ಕಾಣಿಸ್ತಾ ಇದೆ. ಸೊ ಕೆಂಪು ಕಾಣೋದಕ್ಕೆ ಏನು ಕಾರಣ? ಸ್ಫಟಿಕದ ಹೂವು ದಾಸವಾಳ, ಅದಕ್ಕೇನಂತಾರೆ ಉಪಾಧಿ ಅಂತ ಕರೀತಾರೆ. ಗೊತ್ತಾಯ್ತಾ? ಉಪಾಧಿನ ಕಂಡೀಷನ್. ಯಾತಕ್ಕೆ ಕೆಂಪ್ತಾ ಇದ್ದೇನೆ? ಅಂಗಡಿ ಆಗಿದೆ, ಉಪಾಧಿ ಅದು. ಗೊತ್ತಾಯ್ತಾ? ಒಂದು ನಿಮಿತ್ತ ಇದೆ. ಯಾತಕ್ಕೆ ಬೈ ಬಿಸಿಗಿದೆ, ಜ್ವರ ಬಂದಿದೆ, ಎಲ್ಲ ಇಮ್ಮಿಡಿಯೇಟ್ ಆನ್ಸರ್ ಅದು. ಅರ್ಥ ಆಯ್ತಾ? ಇವಾಗ ಕಾಲು ಹಾಕ್ಬಿಡ್ತೀರಿ, ಮುಳು ಚುಚ್ಚಿದೆ, ಒಂದು ಕಾರಣ ಇಡುತ್ತೆ, ಉಪಾಧಿ ಅವೆಲ್ಲ ಕೂಡ. ಆದ್ರೆ ಕೊಟ್ಟತನ ಸ್ವರೂಪದಲ್ಲಿ ಇದೆ, ಅವು ಪೋಲಿಯೋ ಆಗಿದೆ, ಅದು ಉಪಾಧಿ ಅಲ್ಲ ಅದು. ಏನದು? ಅದು ದೇಹಕ್ಕೆ ಹೊಂಟಿದ ರೋಗ ಆಯ್ತು. ಅದು ಇದಕ್ಕದಕ್ಕೂ ವ್ಯತ್ಯಾಸ ಇದೆ. ಅದು ಎಂಥ ಉಪಾಧಿ? ನಿತ್ಯೋಪಾಧಿ ಇದ್ದಾಗೆ ಇರೋವರೆಗೂ ಹೋಗೋದಿಲ್ಲ. ಇದು ಗುಳ್ಳು ತೆಗೆದು ಹೋದ್ರೆ ಹೋಗ್ಬಿಡುತ್ತೆ ಅಷ್ಟೇ. ಇದು ನೋಡಿ, ಪ್ರತಿಪತ್ತೋ ಇತಿ ಪ್ರಾಪ್ತೋ ಸತ್ಯಾಮೃತ ತಿಷ್ಟತಿ ಇತಿ ಶೇಷ ಅದನ್ನು ಉಪಾಧ್ಯಾಯ ಇತಿ ಕಥಂ ಕಿಂ ಕಿಪ್ರತ್ಯಯಾಂತಸ್ಯ ಪುಲ್ಲಿಂಗತಾ ನಿಯಮಾತ್. ಇಲ್ಲೊಂದು ಪ್ರಶ್ನೆ ಬಂತು. ಅಲ್ಲೇನಿದೆ? ಪ್ರತಿಪತ್ತೌ ಸ್ವಿಮೋಕ್ಷಸ್ಯ ನಿತ್ಯೋಪಾಧ್ಯಾ ಸ್ವರೂಪ ಅಂತಿದೆ. ಉಪಾಧಿ ಶಬ್ದ ಪುಲ್ಲಿಂಗದ ಶಬ್ದ. ಉಪಾಧಿ ಅಂದ್ರೆ ಉಪಾಧಿನ ಅಂತಾಗಬೇಕು. ಉಪಾಧ್ಯಾ ಅಂತ, ಉಪಾಧ್ಯ ಉಪಾಧ್ಯಾ ಅಂದ್ರೆ ಸ್ತ್ರೀಲಿಂಗದ ಪದ. ಮತ್ತೆ ಗೌರಿಯಾ ಇದ್ದ ಹಾಗೆ, ಮತ್ತೆ ಇದ್ದ ಹಾಗೆ, ಮತ್ತೆ ಹೇಗೆ ಉಪಯೋಗಿಸಿದ್ರಿ ಅಂತ ಕೇಳಿದ. ಆಗ ಪ್ರಶ್ನೆ ಹೇಳ್ತಾರೆ, ಇದು ತರ್ಹಿ ಯಶುಧಿರ್ ಯಶುಧಿರ್ ದ್ವಯೋಹೋ ಕಥಂ ಪ್ರಯೋಗ ದರ್ಶನಾದ ಅಪವಾದ. ಅರೆ ಯಶುಧಿ ಅಂತೇಳಿ ಎರಡರಲ್ಲೂ ಉಪಯೋಗಿಸ್ತಾರೆ, ಪುಲ್ಲಿಂಗದಲ್ಲೂ ಉಪಯೋಗಿಸ್ತಾರೆ, ಸ್ತ್ರೀಲಿಂಗದಲ್ಲೂ ಉಪಯೋಗಿಸ್ತಾರೆ. ಅದೇ ಅದ್ಯಾಕೆ ಅಂತ ಕೇಳಿದ್ರೆ, ಅಲ್ಲ ಅದಕ್ಕೆ ಪ್ರಯೋಗ ಇದೆ, ಇದಕ್ಕೂ ಪ್ರಯೋಗ ಇದೆ. ಇದು ಪುರಾಣಗಳೆಲ್ಲ ಪಾಣಿನಿ ವ್ಯಾಕರಣಕ್ಕೆ ಅನ್ವಯಿಸಿ ಅರ್ಥ ಮಾಡಬಾರದು. ಯಾಕೆ? ಅದು ಪುರಾಣಗಳು ಮೊದಲೇ ಬಂದಿರೋದು, ಮೊದಲೇ ಬಂದಿಗೆ ಅಪ್ಲೈ ಆಗೋದಿಲ್ಲ. ಹೊಸದಾಗಿ ಬಂದಿರೋ ನಿಯಮಗಳಲ್ಲಿ ಹಳೆಯದಕ್ಕೆಂದು ಅಪ್ಲೈ ಆಗೋದಿಲ್ಲ. ಆದ್ರಿಂದಾಗಿನೇ ಅದು ಸರಿಯಲ್ಲ. ಮತ್ತೆ ವ್ಯಾಕರಣ ಬಗ್ಗೆ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ವ್ಯಾಕರಣ ಇರಬೇಕು ತಪ್ಪಲ್ಲ, ವ್ಯಾಕರಣ ಫೈನಲ್ ಅಲ್ಲ. ಏನ್ ಮಾಡಬೇಕು? ಅದಕ್ಕಿಂತ ಮೇಲಿರೋದ್ರಿಂದ ದೊಡ್ಡವರು ಉಪಯೋಗಿಸಿದಾಗ ಅದು ಪ್ರಶ್ನೆ ಉಪಯೋಗಿಸಬಾರದು. ಪುರಾಣದ ವಾಕ್ಯಗಳು ಆಚಾರ್ಯರು ಉಪಯೋಗಿಸಿದ್ರೆ ಅವರು ಪ್ರಶ್ನೆ ಮಾಡೋ, ಕೊಟೇಶನ್ ಉಪಯೋಗಿಸಾಗಿಲ್ಲ ನೀವೀಗ, ಕೊಟೇಶನ್ ಪ್ರಶ್ನೆ ಮಾಡೋಂಗಿಲ್ಲ. ಆಚಾರ್ಯ ಉಪಯೋಗಿಸಿದ್ರೆ ಸಪೋರ್ಟ್ ಕೊಡ್ತಾರೆ, ಅದು ಅದರಲ್ಲೂ ದೋಷ ಇಲ್ಲ. ಅರ್ಥ ಆಯ್ತಾ? ಈಗ ನೀವು ಏನ್ ಹೇಳ್ಬೇಕು, ಆಚಾರ್ಯ ಇತ್ತೀಚಿನವ್ರು ತಾನೆ ಅಂತ ಕೇಳಿದರೆ, ಇತ್ತೀಚಿನವ್ರು ಹೌದು, ಬರಿತಿರೋದು ಹಿಂದಿನ ವಿಷಯನ. ಪುರಾಣಗಳ ವಿಷಯ ಬರಿತಿರಬೇಕಾದ್ರೆ ಪುರಾಣದ ಭಾಷೆಯಲ್ಲಿ ಬರಿಬೇಕೇ ಹೊರತು ಈ ಭಾಷೆಯಲ್ಲಿ ಬರಿಬಾರದು. ಆ ಅರ್ಥದಲ್ಲಿ ಆಚಾರ್ಯರು ಸರ್ವಜ್ಞರಾಗಿ ಎಲ್ಲ ಉಪಯೋಗಿಸ ಫುಲ್ಲಿ ರೈಟ್ ಇದೆ ಅವರಿಗೆ. ಜೊತೆಗೆ ಬರಿತಿರೋದು ಆ ವಿಚಾರ, ಮತ್ತೆ ಪಾಣಿನ ಅವ್ರು ಫಾಲೋ ಮಾಡಬೇಕಾದ ನಿಯಮ ಇಲ್ಲವೇ ಇಲ್ಲ. ಈ ಅರ್ಥದಲ್ಲಿ ಯಾವ ದೋಷನೂ ಇಲ್ಲ. ಮಧ್ಯ ಮಧ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬೇರೆ ದೃಷ್ಟಿ ಡೈವರ್ಟ್ ಆಯ್ತು ಅಂದ್ರೆ ಪ್ರಮೇಯಕ್ಕೆ ವಿರೋಧ ತಂದ್ಕೊಳ್ಬಾರದು ಅಂತ ಅರ್ಥ. ಅದನ್ನೇ ಹೇಳ್ತಿರೋದು, ಹೇಳಿಲ್ಲ ಈಗಾಗ್ಲೇನೆ, ಅದೇ ಹೇಳ್ತಿರೋದು. ಅವರು ಉಪಯೋಗಿಸಿದ ಪ್ರಶ್ನೆ ಮಾಡಲೇಬಾರದು. ಪ್ರಶ್ನೆ ಮಾಡಕ್ ಹೊರಟರು ಕೂಡ ಅದಕ್ಕೂ ವ್ಯಾಕರಣ ಸೂತ್ರ ಇದ್ದೇ ಇರುತ್ತೆ. ನೀವು ಅರ್ಥ ಮಾಡ್ಕೊ, ಪಾಣಿನಿ ಸೂತ್ರದ ಪ್ರಕಾರನೇ ಕುಳಿಸಕ್ಕೂ ಬರುತ್ತೆ. ನೀವು ಪಾಣಿನಿ ಸೂತ್ರಗಳನ್ನು ಕೂಡ ಅದೇನು ಅರ್ಥ ಮಾಡ್ಕೊಳ್ಳೋದೇನು, ನೀವು ಮೇಲ್ನೋಟದ ಅರ್ಥನೇ ಅರ್ಥ ಅಲ್ಲ ಅದಕ್ಕೂ ಕೂಡ. ಪಾಣಿನ ಸೂತ್ರದಲ್ಲಿ ಅನೇಕ ಎಸೆಂಪ್ಷನ್ಸ್ ಎಲ್ಲ ಇದೆ, ಅದನ್ನ ಅರ್ಥ ಮಾಡಿಕೊಟ್ಟು ಉತ್ತರ ಸಿಕ್ಬಿಡತ್ತೆ. ಯಾವುದೋ ಒಂದು ಭಾಗ ಓದಿಬಿಟ್ರೆ ಅದೇನಲ್ಲ, ಅದು ಸಿದ್ಧಾಂತ ಆಗೋದಿಲ್ಲ. ಯಾವುದೇ ಒಂದು ಹೇಳೋದಕ್ಕೋಸ್ಕರ ಶಾಸ್ತ್ರಜ್ಞ ಅಂತ ಕರೆಯೋದಿಲ್ಲ. ಇವತ್ತು ಯಾವುದೋ ಒಂದು ಟ್ಯಾಕ್ಸ್ ಹೇಳಿದ್ರೆ ಆಡಿಟರ್ ಅಲ್ಲ, ಏನು ಹೇಳ್ಬೇಕು ಅವನು, ಎಲ್ಲ ಎಕ್ಸ್ಪ್ಲೇನ್ ಆಲ್ ರೌಂಡ್ ನೋಡ್ಬೇಕು ಅವನು. ಅವಾಗ ಅವನು ಅಂತ ಆಗ್ತಾನೆ. ಒಂದೊಂದೇ ಭಾಗ ನೋಡ್ಬಿಟ್ಟು ಪೇಪರಲ್ಲಿ ನಾವು ನೋಡ್ತೇವೆ ಅದನ್ನ. ನೋಡಿದ್ರೆ ಯಾವುದೋ ಒಂದು ಔಷಧಿ ಗೊತ್ತು ಡಾಕ್ಟರ್ ಅಂತ ಆಗ್ಬಿಡ್ತಾನ. ಯಾವುದಕ್ಕೂ ಕೆಮ್ಮಾಗಿತ್ತು ಔಷಧಿ ಹೇಳಿದ್ರೆ ವಾಚ ಯಾರು ಗುಡ್ ಡಾಕ್ಟರ್ ಅಂದ್ರೆ ಅದು ಅದಕ್ಕೆಲ್ಲ ಡಾಕ್ಟರ್ ಅಂತ ಕರೆಯೋದಿಲ್ಲ. ಏನ್ ಬೇಕಾದಕ್ಕೊಂದು ಸೈಂಟಿಫಿಕ್ ಕ್ವಾಲಿಫಿಕೇಶನ್ ಇದೆ, ಅದೆಲ್ಲ ಸ್ಟಡಿ ಮಾಡಬೇಕು. ಆ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದ್ರೆ ಅವ್ನು ಡಾಕ್ಟರ್ ಅಂತ ಯಾಕೆ ಕರೆಯೋದಿಲ್ವೋ, ಸಣ್ಣ ಪುಟ್ಟ ಇದಕ್ಕೆಲ್ಲ ಹಾಗೆಲ್ಲ ಕರೆಯಕ್ಕೆ ಬರೋದಿಲ್ಲ. ಸೊ ವ್ಯಾಕರಣ ಶಾಸ್ತ್ರದಲ್ಲಿ ಸಂಪೂರ್ಣ ಪಾಂಡಿತ್ಯ ಇದ್ರೆ ಪಾಣಿನಿ ವ್ಯಾಕರಣದಲ್ಲೂ ಕೂಡ ಏನು, ಮತ್ತೆ ಪಾಣಿನಿ ವ್ಯಾಕರಣದ ಬಗ್ಗೆ ಒಂದು ಮಾತಿದೆ ಹೇಳಿಲ್ಲ ಹಿಂದೆ. ಅದಕ್ಕೆ ಸೂತ್ರ, ಅದಕ್ಕೆ ಭಾಷ್ಯ, ಅದಕ್ಕೆ ವಾರ್ತಿಕ, ಒಂದು ಸೀರೀಸ್ ಇದೆ. ಆ ವಾರ್ತಿಕ ಡೆಫಿನೇಷನ್ ಹೇಳಿದ್ದೇನೆ ಈಗಾಗಲೇ. ಏನಂತ, ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ. ಅರ್ಥ ಆಯ್ತಾ? ಉಕ್ತ ಅನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ. ಮೂಲ ಗ್ರಂಥದಲ್ಲಿ ಏನು ತಪ್ಪು ಹೇಳಿರ್ತಾರೆ ಸರಿ ಮಾಡಬೇಕು ಅಂತೇಳಿ. ಅರ್ಥ ಆಯ್ತಾ? ಅವ್ರ ಪ್ರಕಾರ ಪಾಡಿ ಸೂತ್ರದಲ್ಲಿ ಏನಿದೆ ಅಂತ ಅರ್ಥ, ತಪ್ಪಿದೆ ಅಂತ ಅರ್ಥ. ಅವರೇ ಒಪ್ಕೊಂಡಾಗಿದೆ ಅಂದಮೇಲೆ ನಾವೇ ಕಂಬ ಹೆಚ್ಚಾಗಿ ಹೇಳಬೇಕು. ಹೌದು, ಸರಿ. ಅದು ಹೇಳಿ ಆಯ್ತು ಈಗಾಗಲೇ. ವಾಯುದೇವರು ತುಂಬಾ ಮೇಲಿದ್ದಾರೆ, ಅದರಿಂದ ಅಪ್ಲೈ ಆಗಬೇಕಾಗಿಲ್ಲ. ಬಟ್ ಪ್ರತಿಪಕ್ಷ ಅದೆಲ್ಲ ಒಪ್ಪೋದಿಲ್ಲ ಅವನು. ಅರ್ಥ ಆಯ್ತಾ? ಪೂರ್ವಪಕ್ಷ ಪೂರ್ವಪಕ್ಷ ಮಾಡೋದು ಯಾವುದೋ ಒಪ್ಪೋದಿಲ್ಲ. ಅವರು ನಮ್ಮಂತೆ ಅಂತ ಹೇಳ್ತಾನೋ, ಅವಾಗ ಏನ್ ಮಾಡ್ಬೇಕು? ಇದ್ರ ಪ್ರಕಾರ ಉತ್ತರ ಕೊಡ್ಬೇಕಾಗ. ಅರ್ಥ ಆಯ್ತಾ? ಕೋರ್ಟಲ್ಲಿ VIP ಅಂತ ಕೇಳೋದಿಲ್ಲ. ಏನ್ ಹೇಳ್ತಾನತ್ತ? ವಾದಿ ಪ್ರತಿವಾದಿ ಅಷ್ಟೇನೆ. ಅವಾಗ ಯಾರು ಕೊಡೋ, ಏನಂತ ಯಾವಂತ ಎವಿಡೆನ್ಸ್ ಕೊಡ್ಬೇಕಾತ? ಅಕ್ಸೆಪ್ಟಬಲ್ ಟು ಬೋತ್ ಕೊಡ್ಬೇಕೆ ಹೊರತು ತನ್ನೊಂದೇ ಕೊಟ್ಟರೆ ಸಾಲದು. ಅರ್ಥ ಆಯ್ತಾ? ಈಗ ವಾದ ಬೇರೆ, ಭಕ್ತಿ ಬೇರೆ. ನಾವು ಭಕ್ತಿ ಸ್ವರೂಪ ತಿಳ್ಕೊಂಡವ್ರಿಗೆ ಭಕ್ತಿ ಬರುತ್ತೆ. ಅವನ ಸ್ವರೂಪ ಗಲಾಟೆ ಮಾಡೋ ಸ್ವರೂಪ ಯಾಕೆ ಮಾತಾಡ್ತಾನೆ ಅವನು? ಅವನ ಉದ್ದೇಶ ಇರೋದೇ ಏನ್ ಮಾಡೋದು? ಹಾಗಿದ್ರೆ ದುರ್ಯೋಧನ ಭೀಮಸೇನ ಸಂಧಿ ಮಾಡ್ಕೊಂಡೆ, ಅಷ್ಟರಲ್ಲಿ ಗೊತ್ತಿದ್ದೆ. ಹಾಗಿದ್ರೆ ಇನ್ನೂ ಹೆಚ್ಚು ವಿರೋಧ ಮಾಡ್ತಾ ಇದ್ದ. ಅರ್ಥ ಆಯ್ತಾ? ಅದರಿಂದ ಅದಲ್ಲ, ನಮ್ಮ ನಮ್ಮ ಆಚಾರನ ಒಪ್ಪಿದವ್ರಿಗೆ ಉತ್ತರ ಕೊಡೋ ಕ್ರಮ ಬೇರೆ, ಉಪದೇವದವ್ರಿಗೆ ಉತ್ತರ ಕೊಡೋ ಕ್ರಮ ಬೇರೆ. ಎರಡಕ್ಕೂ ಉತ್ತರ ಕೊಡ್ಬೇಕು ನಾವು. ಎರಡು ದೃಷ್ಟಿಯಿಂದ ಆಚಾರ ಸರಿ ಇದೆ ಅದನ್ನ ಹೇಳ್ಬೇಕೇ ಹೊರತು ಅದೆಲ್ಲ ಅವನು ಒಪ್ಪೋದಕ್ಕೆ ಹೋಗೋದಿಲ್ಲ. ಯಥಾ ಲಿಂಗಶೇಷ ವಿಧಿ ವ್ಯಾಪಿ ವಿಶೇಷೈ ಯದ್ಯಬಾಧಿತ ಯಥಾ ಪ್ರಯೋಗ ದರ್ಶನಾದ ಅಮರಕೋಶದಲ್ಲಿ ಹೇಳ್ತಾರೆ. ಲಿಂಗಶೇಷ ವಿಧಿ ವ್ಯಾಪಿ ವಿಶೇಷೈ ಯದಿ ಅಬಾಧಿತ. ಎಲ್ಲಿವರೆಗೂ ಲಿಂಗಶೇಷಗಳನ್ನ ಒಪ್ಪಬೇಕು ಅಂತ ಕೇಳಿದರೆ ಅದು ಅಬಾಧಿತವಾಗಿದ್ದರೆ ಮಾತ್ರ ಒಪ್ಪು. ಬಾಧಕ ಕಂಡು ಬಂದರೆ ಅಂದು ಬಿಟ್ಟುಬಿಡಿ. ಅಮರಕೋಶದಲ್ಲೂ ಕೂಡ ಈ ಮಾತು ಬಂದಿದೆ. ಆ ದೃಷ್ಟಿಯಿಂದ ಅದು ಅಮರಕೋಶಕಾರು ಲಿಂಗಾನುಶಾಸನ ವರ್ಗೆ ಆಹ ಇತ್ಯರ್ಥ ರಾಯರು ಬರೀತಾರೆ ಅದಕ್ಕೆ. ಪೂರ್ವಮನುಕ್ತಸ್ಯ ಲಿಂಗಸ್ಯ ವಿಧಿ ಲಿಂಗಶೇಷ ವಿಧಿ ಸಚ ವ್ಯಾಪಿ ವ್ಯಾಪಕಸ್ತದ ಸ್ಯಾತ್ ಯದಿ ಪ್ರಾಗುಕ್ತೇ ಇಹ ಉಕ್ತೇಶ್ಚ ವಿಶೇಷೈ ಅಬಾಧಿತೋ ಭವತಿ ಇತಿ ತಸ್ಯಾರ್ಥ. ಯಾವುದೇ ಒಂದು ಲಿಂಗದ ಬಗ್ಗೆ ಪಾಣಿನಿ ಹೇಳ್ಬಿಟ್ಟಿರ್ತಾರೆ ಈ ರೀತಿ ಇರಬೇಕು ಅಂತೇಳಿ. ಆದ್ರೆ ಮುಂದೆ ಅದಕ್ಕೆ ಎಕ್ಸೆಪ್ಷನ್ ಬೇರೆ ಕಡೆಯಿಂದ ವಿರೋಧ ಬಂದಾಗ ಆ ಭಾಗ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ತಾನೇ ಹೇಳ್ಬಿಡ್ತಾರೆ ಮಾತನ್ನು. ಪ್ರಯೋಗ ಇದಕ್ಕೆ ವಿರುದ್ಧವಾಗಿದ್ರೆ ಅಕ್ಸೆಪ್ಟ್ ಇಟ್ ಆಲ್ಸೋ ಅಂದ್ಬಿಡ್ತಾರೆ. ವ್ಯಾಕರಣ ನಿಯಮನೇ ಆಗಿರೋದ್ರಿಂದ ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ. ಇಂಥ ಉತ್ತರ ಯಾಕೆ ತಿಳ್ಕೊಂಡಿರ್ಬೇಕು ಅಂದ್ರೆ ಎಲ್ಲದಕ್ಕಿಂತ ಉತ್ತರ ಕೊಡೋದಿಲ್ಲ ಟೀಕಾರಾಯರು. ಇಂಥ ಪ್ರಶ್ನೆ ಬಂದಾಗ ಎಕ್ಸ್ಟೆಂಡ್ ಮಾಡ್ಕೋಬೇಕು, ಹಿಂದೆ ಹೇಳಿದ್ದಾರೆ ಆದ್ರಿಂದ ಇದೇ ಉತ್ತರ ಅಂತೇಳಿ ಅಂದ್ಬಿಟ್ಟು ಉತ್ತರ ಕೊಟ್ಟಿಲ್ಲ ಅಂತೇಳಿ ಅಲ್ಲಿ ಮಾತು ಹೇಳಿದ್ದಾರೆ ಇಲ್ಲಿ ಹೇಳಿಲ್ಲ ಅಂತ ತಿಳ್ಕೋಬಾರ್ದು. ಮತ್ತೆ ಮತ್ತೆ ಹೇಳ್ತಾ ಕೂತ್ರೆ ಗ್ರಂಥ ಇದೇ ದೊಡ್ಡದಿದೆ, ಭಾರಿ ದೊಡ್ಡದಾಗುತ್ತೆ. ಆದ್ರಿಂದ ಒಂದ್ಸತಿ ಹೇಳಿದ್ದನ್ನ ಏನೇನು ಕೈ ತಿಳ್ಕೊಳ್ಳೋದು ಏನಂತ ಕರೀತಾರೆ ಅತಿದೇಶ ಅಂತ ಹೇಳಿದ್ರು. ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಆರ್ಗ್ಯುಮೆಂಟ್. ನೀವು ಪ್ರತ್ಯೇಕ ಹೇಳ್ಬೇಕಂತಾರಲ್ಲ, ಹಾಗೆ ಹಿಂದೆ ಹೇಳಿ ಆಗಿದೆಯಲ್ಲ ಸಪ್ರೇಟ್ ಹೇಳ್ಬೇಕಂತಾರಲ್ಲ, ಆ ರೀತಿಯಲ್ಲಿ ಉತ್ತರ ಕೊಡಬೇಕು. ಲಿಂಗ ಶೇಷ ವಿಧಿ ವ್ಯಾಪಿ ವಿಶೇಷೈಹಿ ಯದಿ ಅಬಾಧಿತ. ಲಿಂಗಶೇಷ ವಿಧಿ ಎಂಬುದು ಸರಿಯಾದದ್ದೇ, ಆದರೆ ಅಬಾಧಿತವಾದಾಗ ಮಾತ್ರ, ವಿಶೇಷ ಕಾರಣದಿಂದ ಬಾಧಿತವಾದಾಗ ಅದನ್ನ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ತಥಾಚ ಕ್ಯಂತಹ ಪುಮಾನೇವೇತಿ ವಿಧಿ ಇಷುಧಿರ್ ದ್ವಯೋರಿತಿ ವಿಶೇಷೇಣ ಬಾಧಿತ ಇತಿ ಭಾವ ಸಮಮಿ. ಇಷುಧಿ ಅನ್ನೋದು ಎಲ್ಲರಲ್ಲೂ ಬರುತ್ತೆ ಅಂತ ಅವರೇ ಹೇಳಿರೋದ್ರಿಂದ ಉಪಾಧಿನ ಹಾಗೆ ಇದು ಧಿ ಅದು ಧಿ. ಅದಕ್ಕೇನಂತ ಕರೀತಾರೆ? ಕೆಂತ ಪ್ರತ್ಯಯ, ಈ ಕಿ ಪ್ರತ್ಯಯ, ಅದರಿಂದ ಕೆಂತ ಅಂತ ಕೆಂತ ಪದ. ಕೆಂತ ಪದ ಇಷುಧಿ ಹಾಗೋ ಉಪಾಧಿನೂ ಹಾಗೆ. ಉಪಾಧಿ ಇಷುಧಿ, ಉಪಾಧಿ ಇಷುಧಿ. ಇಷುಧಿ ಎಂಬುದು ದ್ವಯೋ, ಎರಡು ಲಿಂಗದಲ್ಲೂ ಇದೆ ಅಂತ ಹೇಳಿದ ಮೇಲೆ ಉಪಾಧಿನ ಅದೇ ರೀತಿ ಇರುತ್ತೆ, ಅದು ಎರಡು ಲಿಂಗದಲ್ಲಿದೆ ಅಂತ ಅರ್ಥ. ಅಷ್ಟು ಹೇಳಿ ಮುಂದಿನ ವಾಕ್ಯ ಸಮಂ ಪ್ರಕೃತಿ ಇಪಿ. ಈಗ ಉತ್ತರ ಕೊಡೋದ ಸಮಂ ಪ್ರಕೃತಿ, ಸೇಮ್ ಆರ್ಗ್ಯುಮೆಂಟ್ಸ್, ಆರ್ಗ್ಯುಮೆಂಟ್ ಹೋಲ್ಡ್ಸ್ ಗುಡ್ ಅಂತ. ಸಮಂ ಪ್ರಕೃತಿ ಇಪಿ, ಪ್ರಕೃತಿ ಇಪಿ ಈ ಪ್ರಸಂಗದಲ್ಲೂ ಕೂಡ ಸಮಂ, ಆ ಉತ್ತರನೇ ಇದಕ್ಕೂ ಉತ್ತರ. ಸ್ವಹ ಆತ್ಮ ರೂಪಂ ಯಸ್ಯಾ ಸಾ ಸ್ವರೂಪ, ಅಲ್ಲಿದ್ದಾರೆ ಸ್ವರೂಪಯ ಅನ್ನೋ ಪದ ಇದೆ. ಚಿದ್ರೂಪತ್ವ ಸ್ವರೂಪತ್ವ 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 ನಿತ್ಯತ್ವ. ಸ್ವಹ ಆತ್ಮ ರೂಪಂ ಯಸ್ಯಾ ಸಾ ಸ್ವರೂಪ. ಸ್ವರೂಪಯ ಅಂದ್ರೇನು? ಸ್ವರೂಪವೇ ಆಗಿರತಕ್ಕಂತಹ, ಮೊದಲು ಬಿಡಿಸಿ ತೋರಿಸಿದ್ರು. ಸ್ವಹ ಆತ್ಮ, ಸ್ವಹ ಅಂದ್ರೆ ಆತ್ಮ ಅಂತ ಅರ್ಥ. ರೂಪಂ ಅಂದ್ರೆ ಯಸ್ಯಾಹ ಸಾ ಸ್ವರೂಪ ಅಂದ್ರೆ ನಿತ್ಯವಾಗಿರೋದು ಅಂತ ಅರ್ಥ. ಚಿದ್ರೂಪತ್ವ ಸ್ವರೂಪತ್ವ ಸ್ವರೂಪತ್ವ ನಿತ್ಯತ್ವ. ಚಿದ್ರೂಪವಾಗಿರೋದ್ರಿಂದ ಈ ಉಪಾಧಿ ಚಿದ್ರೂಪ, ಚಿದ್ರೂಪವಾದ್ರಿಂದ ಚೇತನ, ಚೇತನವಾದ್ರಿಂದ ನಿತ್ಯ. ಇದು ಒಂದಕ್ಕೊಂದು ಲಿಂಕ್. ಅದು ಬಾಹ್ಯ ಉಪಾಧಿ ಆದ್ರೆ ಅಚೇತನ, ಅಚೇತನವಾದ್ರಿಂದ ಏನದು ಅನಿತ್ಯ. ಇದು ಯಾವುದು ಚೇತನ ಉಪಾಧಿನೋ ಅದು ಯಾವಾಗಲೂ ನಿತ್ಯ, ಅಚೇತನ ಉಪಾಧಿ ಅನಿತ್ಯ. ಸರಿಯಾಗಿ ತಿಳ್ಕೊಳ್ಳಿ. ರಿಸ್ಪೆಕ್ಸಿಂದ ನುಚ್ಚಿಸ್ತಾ ನೋವಾಗೋದಿಲ್ಲ, ಅದು ನೋಡೋಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಎಲ್ಲ ಕರೆಕ್ಟೇ, ನೋವಾಗೋದಿಲ್ಲ. ಕಣ್ಣಿಗೆ ಚುಚ್ಚಿದ್ರೆ ನೋವಾಗುತ್ತೆ. ಎರಡು ಎಷ್ಟು ಡಿಫರೆನ್ಸ್ ಇದೆ, ಇದು ತೋರಿಸೋದು ಹೆಲ್ಪ್ ಮಾಡುತ್ತೆ, ಅದು ತೋರಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಚೇತನದ ಅದು ಲೈಫ್ ಇದೆ, ಇದರ ಲೈಫ್ ಇಲ್ಲ ಅರ್ಥ. ಆದರೂ ಹೆಲ್ಪ್ ಮಾಡ್ತಾ ಇದೆ ಜೊತೆಗೆ. ಸೊ ಕಣ್ಣಿಗೆ ಸ್ಪೆಕ್ಸ್ ಹಾಗೋ, ಇದಕ್ಕೆ ಉಪಾಧಿ ಹಾಗೆ, ಸ್ವರೂಪಕ್ಕೆ ಉಪಾಧಿ ಎಂಬುದು ಹಾಕಿದೆ. ಅದಕ್ಕೆ ಎರಡಿದೆ, ಅಚೇತನ ಉಪಾಧಿ ಬೇರೆ, ಚೇತನ ಉಪಾಧಿ ಬೇರೆ. ಚೇತನ ಉಪಾಧಿ ಎಂಬುದೇನದು ನಿತ್ಯವಾದ, ಅಚೇತನ ಉಪಾಧಿ ಎಂಬುದೇನದು ಅನಿತ್ಯವಾದದ್ದು. ಆದ್ದರಿಂದ ವಿರೋಧ ಇಲ್ಲ. ಇದೆಲ್ಲ ಬೇರೆ ಕಡೆ ಮತ್ತೆ ಮತ್ತೆ ಹೇಳೋದಿಲ್ಲ ಆಚಾರ್ಯ, ಹೇಳಿದ್ದೇನೆ. ಲಿಂಗದೇಹ ನೀವೇ ಹೇಳಿ, ಏನದು ಚೇತನ ಅಚೇತನ ಲಿಂಗದೇಹ? ಈಗ ನಾವು ಮೇಲೆ ಸಾಲು ಹೊಡ್ಕೊಂಡಿದ್ದೀರಿ, ಅಚೇತನ 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 ಅಂತಾರಲ್ಲ. ಹೌದು, ಕರೆಕ್ಟ್. ಇವತ್ತು ಉದಾಹರಣೆಗೆ ಚರ್ಮ ಇದೆ, ಅದು ಉಪಾಧಿನೇ. ಬಟ್ಟೆ ಇದೆ, ಉಪಾಧಿನೇ. ಈ ಚರ್ಮ ಮೇಲಿದೆ, ಚರ್ಮ ಬಟ್ಟೆ ಮೇಲಿದೆ, ಚರ್ಮ ಅಂಟ್ಕೊಂಡಿದೆ, ಅದರಿಂದ ಏನಾಗುತ್ತೆ? ನೋವಾಗುತ್ತೆ. ಅರ್ಥ ಆಯ್ತಾ? ಬಟ್ ಇಷ್ಟಾದ್ರೂ ಕೂಡ ಏನದು? ಅಚೇತನನೇ. ಚೇತನದ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದಿದ್ದಕ್ಕೆ ನೋವಾಗುತ್ತೆ ಅಷ್ಟೇ, ಅದು ಚೇತನ ಅಲ್ಲ. ಚೇತನದ ಕ್ಲೋಸ್ ಕಾಂಟ್ಯಾಕ್ಟ್ ಆಗಿ ಮಾಡಿಬಿಟ್ಟಿದೆ. ಸೊ ಲಿಂಗದೇಹ ಅಷ್ಟು ಕ್ಲೋಸ್ ಆಗಿರೋದ್ರಿಂದ ಆಗಿದೆ ಹೊರತು ಅದು ಅನಾದಿ ಕಾಲದಿಂದ ಅಂಟ್ಕೊಂಡ್ಬಿಟ್ಟಿದೆ ಜೊತೆಗೆ. ಅದು ಬಿಡಿಸಕ್ ಬರುತ್ತೆ ಅದನ್ನ. ಅರ್ಥ ಆಯ್ತಾ? ಕೆಲವು ಪದಾರ್ಥನ ನಾವೇ ಬಿಡಿಸ್ಕೊಂಡ್ಬಿಡ್ಬಹುದು. ಕೆಲವು ಮುಳ್ಳು ಇರುತ್ತೆ, ಮೇಲೆ ಕೊಳೆ ಇರುತ್ತೆ, ಕೊಂಡ್ರೆ ಹೋಗ್ಬಿಡುತ್ತೆ. ಆದ್ರೆ ಮುಳ್ಳು ಒಳಗೆ ಚುಚ್ಚಿ ಇರುತ್ತೆ, ಅದನ್ನ ಸ್ವಲ್ಪ ಕಷ್ಟಪಟ್ಟರೆ ಬರುತ್ತೆ. ಇನ್ನು ಒಳಗೆ ಮುರ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗ? ಆಪರೇಷನ್ ಮಾಡ್ಬೇಕಾಗ. ಅರ್ಥ ಆಯ್ತಾ? ಅದೇ ರೀತಿ ಲಿಂಗದೇಹ ಹೇಗಿದೆ ಅಂದ್ರೆ ಒಳಗೆ ಕ್ಲೋಸ್ ಆಗಿ ಸೇರ್ಕೊಂಡ್ಬಿಟ್ಟಿದೆ. ಆದ್ರಿಂದಾಗಿ ನಮ್ಗೇನಿಸುತ್ತೆ? ಲಿಂಗದೇಹಕ್ಕಾಗದಲ್ಲ ನಮಗಾಗತ್ತೆ ಅಂತ ತಿಳ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಅದು ಅಚೇತನನೇ. ಅದು ಮುಂದೆ ಏನಾಗುತ್ತೆ? ಲಿಂಗದೇಹ ಬಿಟ್ಟೋಗುತ್ತೆ. ಚೇತನ ಆದ್ರೆ ಬಿಟ್ಟೋಗೋದಿಲ್ಲ, ಚೇತನ ಆದ್ರೆ ಹಾಗೆ ಇರ್ತಿದ್ದು ಬಿಟ್ಟೋಗುತ್ತೆ ಎಂಬುದೇ ಅದಕ್ಕೆ ಕಾರಣ. ಇದು ಚೇತನವಾದ್ರಿಂದ ಈ ಉಪಾಧಿ ಬಿಟ್ಟೋಗೋದಿಲ್ಲ. ಗೊತ್ತಾಯ್ತಾ? ಕ್ಲೋಸ್ ಸಂಬಂಧ ಇದ್ದ ತಕ್ಷಣ ಏನಾಗುತ್ತೆ? ಹೋಗೇ ಹೋಗುತ್ತೆ. ಹೌದು, ಹೌದು, ಕರೆಕ್ಟ್. ಅನುಭವಿಸೋದು ಆತ್ಮ, ಕರೆಕ್ಟು. ಬಟ್ ಅದು ಪರಿಹಾರ ಇದೆಯೋ ಇಲ್ವಾ? ಪರಿಹಾರ ಇದೆ. ಅದು ಜ್ಞಾನ ಬಂದ ತಕ್ಷಣ ಏನಾಗುತ್ತೆ? ಅದು ಹೋಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಜ್ಞಾನ ಬರೋದೇ ಎಲ್ಲದಕ್ಕೂ ರೆಮಿಡಿ ಯಾವುದು ಅಂದ್ರೆ ಜ್ಞಾನ ಬಂದ. ಜ್ಞಾನೇನೈವ ಪರಂಪದ. ಜ್ಞಾನ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಏನೇ ಮಾಡಿದ್ರು ಕೂಡ ಏನದು? ಟೆಂಪರರಿ ರಿಲೀಫ್. ಅದು ಪರ್ಮನೆಂಟ್ ರಿಲೀಫ್ ಅಲ್ಲ. ಟೆಂಪರರಿ ಪರ್ಮನೆಂಟ್ ರಿಲೀಫ್ ಆಗ್ಬೇಕಾದ್ರೆ ಏನಾಗ್ಬೇಕದು? ಜ್ಞಾನ ಬಂದ್ರೆ ಮಾತ್ರ ಹೋಗೋದು. ಯಾತಕ್ಕೆ ಅಂತಾರೆ? ಅವ್ರಿಗೇನು ಗೊತ್ತಿದೆ? ದೇಹ ಬೇರೆ ಅಂತ ಗೊತ್ತಿದೆ. ಆ ದೇಹದ ಅಭಿಮಾನ ಡೀಲಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅವ್ರಿಗೆ? ನಂದಲ್ಲ ಅಂತೇಳಿ. ಕರೆಕ್ಟು. ಆದ್ರೆ ಏನ್ ಮಾಡುತ್ತೆ ಈಗ ಉಗುರು? ಅದೇ ನಮ್ಮ ದೃಷ್ಟಾಂತ ಇಟ್ಬಿಟ್ಟಿದ್ದಾನೆ. ಉಗುರು ಬೆಳೆಯುತ್ತೆ, ಎಲ್ಲ ಇದೆ, ಕಟ್ ಮಾಡಿ ನೋವಾಗೋದೇ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿಯೇ ಜ್ಞಾನಿಗಳಿಗೆ ದೇಹನೇ ಆಗಿದೆ ಅವರಿಗೆ. ನಮ್ಮ ಉಗುರು ಮಾತ್ರ, ಕೇಶಗಳು ಮಾತ್ರ ಆಗಿದ್ರೆ ಜ್ಞಾನಿಗಳಿಗೆ ದೇಹನೇ ಆಗಿಟ್ಕೊಂಡಿರ್ತಾರೆ. ಆದ್ರಿಂದ ಅವ್ರಿಗೆ ಫೀಲೇ ಆಗೋದಿಲ್ಲ. ಅರ್ಥ ಆಯ್ತಾ? ಅದು ಅದು ಜ್ಞಾನ ಬೇಕಾದಕ್ಕೆ. ನಮ್ಮ ದೇಹದಲ್ಲಿ ಹೇಗೆ ಸಾಧ್ಯವಾಗೋದಿಲ್ಲ ಅಂತ ತೋರಿಸೋದಕ್ಕೆ ನಕಾದಿಗಳನ್ನು ಕೊಟ್ಟಿದ್ದ. ನಮ್ಮ ದೇಹದಲ್ಲೇ ಇದೆ, ನಮಗೆ ನೋವಾಗದಂತೆ ಮಾಡಕ್ ಬರುತ್ತೆ. ಅದನ್ನ ಜ್ಞಾನಿಗಳಿಗೆ ಇಡೀ ದೇಹನೇ ಹಾಗೆ ಮಾಡ್ಕೊಳಕ್ ಬರುತ್ತಾರೆ. ಅರ್ಥ ಆಯ್ತಾ? ಸ್ವರೂಪದ ಹೊರತು ಅದಕ್ಕೆ ಜ್ಞಾನ ಬೇಕು. ಜ್ಞಾನ ವೃದ್ಧಿ ಆಗ್ತಾ ಆಗ್ತಾ ಹೋದಂತೆ ಏನಾಗುತ್ತೆ? ಇದೇ ನೋಡಿ, ತೆಂಗಿನಕಾಯಿ ಗಿಟ್ಟಕ್ಕೆ ತೆಗಲಕ್ ಬರೋದಿಲ್ಲ ನಿಮಗೆ. ಚೆನ್ನಾಗಿ ಒಣದ ಏನಾಗುತ್ತ? ಅದ ಸುಲಭ ತೆಗಿಲಕ್ ಬರುತ್ತೆ. ಒಣಗ್ಬೇಕು. ಒಣಗ್ಬೇಕಾದ್ರೆ ಜ್ಞಾನ ಬಂದು ಏನಾಗುತ್ತೆ? ಒಣಗ್ಬೇಕಾದ್ರೆ ಬಿಸಿಲು ಬೇಕು. ಜ್ಞಾನ ಅಂಬೋದು ಬೆಳಕು, ಬೆಳಕು ಹೀಟ್ ಇರುತ್ತೆ. ಅದು ಬಂದು ಏನಾಗುತ್ತೆ? ಕೊನೆಗೆ ದಿನ ಪೂರ್ತಿ ಬಿಡಿಸ್ಕೊಂಡ್ಬಿಡುತ್ತೆ. ಸಂಬಂಧ ಇಲ್ಲದಾಗಿರುತ್ತ. ತಿಳಿತಾ?
ಹೌದು.
ಹೌದು
ಸ್ವರೂಪ ಸ್ವರೂಪಕ್ಕೆ ಏನೋ ಅನುಭವ ಇಲ್ಲ, ಆದ್ರೆ ಮುಕ್ತಿಯಲ್ಲಿ ಸ್ವರೂಪ ದೇಹ ಮಾತ್ರ ಅನುಭವ ಯಾವುದು?
ಸ್ವರೂಪ ದೇಹಕ್ಕೆ ಎಲ್ಲ ಇಂದ್ರಿಯಗಳು ಇದೆ ಅಂತ ಹೇಳಿದ್ದಾರೆ ಈಗಾಗಲೇ. ಸ್ವರೂಪ ದೇಹ ಅಂದ್ರೆ ಏನದು? ಅದು ದೇಹನೇ, ಅದು ಸ್ವರೂಪದ್ದೇ ದೇಹ. ಆದ್ರಿಂದ ಅದು ಜ್ಞಾನಾನಂದಾದಿಮಯವಾದ ದೇಹ ಗೊತ್ತಾಯ್ತಾ ಇಲ್ಲ. ಸ್ವರೂಪದ ಯಾರಿಗೆ? ಯೋಗ್ಯರಿಗೆ ಮಾತ್ರ, ಯೋಗ್ಯರಿಗೆಲ್ಲ. ಯೋಗ್ಯರಿಗೆಲ್ಲ ಹಾಗಿದೆ, ಏ ಸಮಸ್ಯೆನೇ ಇಲ್ಲ. ಕಾಂಟ್ಯಾಕ್ಟ್ ಇರೋದ್ರಿಂದ ನಮಗೆ ದುಃಖ ಬರುತ್ತೆ, ಕಾಂಟ್ಯಾಕ್ಟ್ ಕಳ್ಕೊಂಡ್ರೆ ದುಃಖ ಹೋಗುತ್ತೆ. ಅನಸ್ತೀಸಿಯ ನಮ್ಮ ಎದುರಿಗೆ ಕೂತಿದೆ ಗೊತ್ತಾಯ್ತಾ, ಅನಸ್ತೀಸಿಯ ಕೊಡೋದು, ಲೋಕಲ್ ಇಂಜೆಕ್ಷನ್ ಕೊಡೋದು, ಎಲ್ಲರಿಗೂ ಗೊತ್ತಿದೆ. ಹಲ್ಲು ಸ್ವರೂಪ ದೇಹ ಕೊಡಕ್ ಬರೋದಿಲ್ಲ. ಸ್ವರೂಪ ದೇಹ ಇದ್ರೆ ಅವ್ನು ಏನಾಗ್ತಾನೆ? ಈಗ ನರಕ ಅಂಧ ತಮಸ್ಸು ಹೋಗ್ತಾನೆ, ಇಲ್ಲ ಮುಕ್ತಿಗೆ ಹೋಗ್ತಾನೆ ಅಷ್ಟೇನೆ. ಸ್ವರೂಪ ದೇಹ ಇದ್ದವ್ರಿಗೆ ಏನಿಲ್ಲ ಅಲ್ಲಿ, ಎಂಟ್ರಿ ಸ್ವರ್ಗ ನರಕಗಳು ಇಲ್ಲೇ ಇಲ್ಲ, ಸೀದ ಇಲ್ಲ. ವೈಕುಂಠಕ್ಕೆ ಹೋಗ್ಬೇಕು, ತಮಸ್ಸಿಗೆ ಹೋಗ್ಬೇಕಷ್ಟೇ, ಇಲ್ಲ ನಿತ್ಯ ಸಂಸಾರ ಸಂತಾನಗಳು ಲೋಕ. ಈ ಲೋಕಕ್ಕೆಲ್ಲ ಹೋಗೋದಿಲ್ಲ, ಈ ಪಾಸಿದ್ದವ್ರು ಆ ಕಡೆ ಹೋಗ್ತಾರೆ, ಕಳಿಸ್ಬಿಡ್ತಾರೆ ಆ ಕಡೆ, ಒಳಗೆ ಬಿಡೋದಿಲ್ಲ ಈ ಕಡೆಗೆ. ಅರ್ಥ ಆಯ್ತಾ? ಈಗ ಅಲ್ಲಿಗೆ ಹೋಗ್ಬೋದು ಪ್ರಶ್ನೆ ಅಲ್ಲ, ಹೋಗ್ಲಿಕ್ಕೆ ಬರೋದೇ ಇಲ್ಲ ಅಲ್ಲಿಗೆ. ಪಾಸ್ ಆದವನ್ ಒಟ್ಟು ಕಳಿಸ್ತಾರೆ, ಬೋಧವತ್ತೆ ಅಲ್ಲಿ ಟಿ ಸಿ ಕೊಟ್ಟು ಕಳಿಸ್ತಾರೆ ಹೊರತು ಕತೆ ಮುಗಿತಾವ್. ಬಂದು ಕಾಸಿಗೆ ಕೊಡ್ತೀರಿ ಅಂದ್ರೆ ಸುಮ್ಮನೆ ಒಂದೇ ಸಲ ಸುಡಕ್ಕೆ ಆಮೇಲೆ ಶಿಕ್ಷಣ ಮಾಡಬೇಡ, ಒಂದು ಕಳಿಸ್ಬಿಡ್ತಾರೆ, ಕತೆ ಮುಗಿತಾರೆ. ಹೌದು, ಪ್ರತಿ ಲಿಂಗದೇಹದ ಮೇಲೆ ಅವೆಲ್ಲ ಕೂಡ, ಒಂದೊಂದು ಲಿಂಗದೇಹ ಅನಿರುದ್ಧ ದೇಹದ ಮೇಲೆ ಹಾಕೋದು. ಇವತ್ತು ಕೈದಿ ಬೇರೆ ಡ್ರೆಸ್ ಕೊಡ್ತಾರಲ್ಲ, ಹಾಗೆ ಆದ್ರೆ ಇನ್ನೇನಲ್ಲ, ಕೈದಿ ಬೇರೆ ಡ್ರೆಸ್ ಕೊಡ್ತಾರಲ್ಲ, ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ? ಅವ್ನು ಕೈದಿ ಎಷ್ಟು ಗೊತ್ತಾಗುತ್ತೆ, ಅವ್ನು ನೋಡಿ ಅಸಹ್ಯ ಅವನಿಗೆ ಅನಿಸುತ್ತೆ. ಅದು ಇಷ್ಟ ಇಲ್ಲದ ಹಾಕೋ, ಬಾಡಿ ಖುಷಿಯಿಂದ ಹಾಕೋತಾರೆ ನೆರವರು ಕೂಡ, ಯಾವ ಜೈಲ್ ಡ್ರೆಸ್ನ ಖುಷಿಯಿಂದ ಹಾಕೋತಾರ ಗೊತ್ತಾಯ್ತಾ? ನೋಡಿದ ಪೇಷಂಟ್ಗಳಿಗೆ ಆಪರೇಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ಸೂಟ್ ಬುಟ್ಟ ಕರ್ಕೊಂಡು ಹೋಗ್ತಾರ? ಪೇಷಂಟ್ ವೇಷ ಡ್ರೆಸ್ಸೇ ಬೇರೆ, ಇವ ಖೈದಿಗಳ ಡ್ರೆಸ್ಸೇ ಬೇರೆ. ಅದೇ ರೀತಿ ಭೋಗ ಸ್ವರ್ಗಕ್ಕೆ ಹೋಗೋದೆಲ್ಲ ತೇಜೋಮಯವಾದ ದೇಹ, ಅವರ ವೇಷನೇ ಬೇರೆ, ಅವೆಲ್ಲ ಹೊರಗಿಂದದು. ವೈಕುಂಠದಲ್ಲಿ ಮಾತ್ರ ಸ್ವರೂಪ ದೇಹನೇ ವೈಭವ ಯಥಾಹ ಇತಿ. ಅಲ್ಲಿ ಮುಗಿತು. ಚಿದ್ರೂಪತ್ವ ಸ್ವರೂಪತ್ವಂ ಸ್ವರೂಪತ್ವ ನಿತ್ಯತ್ವಂ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ಬಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಮುಂದಿನ ಶ್ಲೋಕ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ಬಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಯಹ ಏನಂ ವೇತ್ತಿ ಹಂತಾರಂ. ಯಾ ಈ ಒಂದು ಪ್ರಶ್ನೆ ಇದೆ. ಇವ್ ಭೀಷ್ಮರನ್ನ ಅರ್ಜುನ ಕೊಂದ ಅಂತ ತಿಳ್ಕೊಂಬೋಣ, ಅಥವಾ ಭೀಷ್ಮರ ಇನ್ನೊಬ್ಬರು ಯಾರನ್ನ ಕೊಂದರು ಅಂತ ತಿಳ್ಕೊಂಬೋಣ. ಏನ ಬೀ ಕೊಂದ ಅಂತ ಹೇಳಿದ್ರೆ ಹಂತಾರಂ ಅಂದ್ರೆ ಕೊಲ್ಲುವವನು, ಹತಂ ಅಂದ್ರೆ ಕೊಲ್ಲಲ್ಪಟ್ಟವನು. ಏನಂ ಈ ಜೀವನನ್ನ ಹಂತಾರಂ ಯಹ ವೇತ್ತಿ ಕೊಲ್ಲುವವನು ಅಂತ ಅವನು ತಿಳಿತಾನೆ ಒಂದು ಭಾಗ. ಇನ್ನೊಬ್ಬನಿದ್ದಾನೆ ಸತ್ತವನು, ಯಶ್ಚೈನಂ ಮನ್ಯತೆ ಹತಂ ಯಾವನು ಸತ್ತ, ಇವನು ಸತ್ತ, ಇವನು ಕೊಲ್ಲಲ್ಪಟ್ಟ ಅಂತ ಹೇಳಿ ಅವನ್ ನೋಡಿ ಯಾರು ತಿಳಿತಾನೆ? ಕೊಂದವನು ಇವನು ಕೊಂದ ಅಂತ ಯಾರು ತಿಳಿತಾನೆ? ಉಭೌತವನ ವಿಜಾನೀತಃ, ಅವರಿಬ್ಬರಿಗೂ ತಿಳುವಳಿಕೆ ಇಲ್ಲ. ನಾಯಂ ಹಂತಿ ನ ಹನ್ಯತೆ, ಅವನು ಕೊಲ್ಲೋದು ಇಲ್ಲ, ಇವನು ಸಾಯ ಕೊಲ್ಲೋದಕ್ಕೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಸಾಯೋದಕ್ಕೆ ಇವರ ದೇಹ ಇವನಲ್ಲ. ಅರ್ಥ ಆಯ್ತಾ? ಕೊಲ್ಲೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ಸಾಯೋದಕ್ಕೆ ಅವನಿಗೇನಿಲ್ಲ, ಜೀವ ಸಾವೇ ಇಲ್ಲ. ಎರಡು ಮಾತಾಗಿ ಒಳ್ಳೆ ಒಳಟಿದ್ದು ಒಂದು. ನಾಯಂ ಹಂತಿ ನ ಹನ್ಯತೆ, ಲೋಕದಲ್ಲಿ ಇದೆ. ಈಗ ಕ್ಯಾಶಿಯರ್ ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟ, ಏನು ಕೊಟ್ಟೆ ನಾನೇನು ಕೊಟ್ಟೆ ಅಂತ ಹೋಗಿ ಕೇಳಿದ್ರೆ, ಲಕ್ಷ ರೂಪಾಯಿ ಕೊಟ್ಟೆ ಅಲ್ಲಿ ಸಾಲ ಕೊಟ್ಟೊಂದು ಬಂದ ತಕ್ಷಣನೇ, ನಾನು ಲಕ್ಷ ರೂಪಾಯಿ ಕೊಟ್ಟಿ ನನಗೆ 10,000 ರೂಪಾಯಿ ವಾಪಸ್ ಕೊಡು ಅಂತ ಕೇಳಿದ್ರೆ ನಾನು ಕೊಟ್ಟೆ ಇಲ್ಲ ಅಂತ ಹೇಳಿದ. ನೋಡಿ ಬ್ಯಾಂಕ್ ಕೊಟ್ಟೆ ನಾನು ಕೊಟ್ಟೆ ಇಲ್ಲ ಅಂತ ಹೇಳೋದಿಲ್ಲ ಅವನು, ನಾನೆಲ್ಲಿ ಕೊಟ್ಟಿ, ನನಗೆ ದುಡ್ಡಿಲ್ಲ ಈಗ, ಲಕ್ಷ ರೂಪಾಯಿ ಕೊಟ್ಟಿದ್ದು ನಂದು ಅಲ್ಲೇ ಇಲ್ಲ ಅಂತ ಹೇಳಿದೆ. ಅದೇ ರೀತಿನೇ ಇವತ್ತು ಕೊಲ್ಲೋ ಶಕ್ತಿ ನಂದು ಅಲ್ಲೇ ಇಲ್ಲ. ಯಾರು ಕೊಲಿಸಿದ್ದು? ಪರಮಾತ್ಮ ಕೊಲಿಸಿದ. ಅದೇ ರೀತಿ ಜೀವ ಸತ್ತೇ ಇಲ್ಲ, ಒಳಗೆ ಜೀವ ಇದ್ದೇ ಇದ್ದಾನೆ, ಒಂದ್ ಕಡೆ ಹೋಗಿದ್ದಾನೆ ಅಷ್ಟೇ. ಕಾಂಟ್ಯಾಕ್ಟ್ ತಪ್ಪಿದೆಯಾ ಹೊರತು ಜೀವ ಏನಾಗಿಲ್ಲ, ಜೀವ ಸತ್ತೋಗಿಲ್ಲ. ಇವತ್ತು ಪೋಸ್ಟ್ ಇಂದ ರಿಟೈರ್ ಆದ್ರೆ ವ್ಯಕ್ತಿ ಸತ್ತಿಲ್ಲ, ಅದು ಕಾಂಟ್ಯಾಕ್ಟ್ ತಪ್ಪಿರುತ್ತೆ ಅಷ್ಟೇ. ಆ ಪೋಸ್ಟಲ್ಲಿ ಅವನಿಲ್ಲ ಈಗ, ತಾನೇ ಸೈನ್ ಮಾಡಿಸ್ ಅಲ್ಲೇ ತೋ. ಮತ್ತೆ ಈಗ ತಂದೆ ಯಾರು ಸರ್ಟಿಫಿಕೇಟ್ ಬೇಕಾದ್ರೆ ಅವನಿಂದ ಸೈನ್ ಮಾಡಿಸ್ಬೇಕು, ತಾನಿದ್ದಾಗ ತಾನು ಮಾಡ್ಕೋತೇವೆ, ತಾನು ಮಾಡ್ಕೊಡಾಗಿಲ್ಲ ಈಗ, ಇವನ ಕೈಯಲ್ಲಿ ಮಾಡಿಸ್ಬೇಕು. ಈಗ ಅಧಿಕಾರ ಹೋಯ್ತು ಅಂತ ಹೇಳಿದ, ಅಧಿಕಾರ ಹೋಯ್ತು. ವ್ಯಕ್ತಿ ಇದ್ದಾನೆ ಇಲ್ವಾ? ಅಧಿಕಾರ ಹೋದ್ರೂ ವ್ಯಕ್ತಿ ಹೇಗಿದ್ದಾನೋ, ದೇಹ ಹೋದ್ರೂ ಜೀವ ಇದ್ದಾನೆ. ಅರ್ಥ ಆಯ್ತಾ? ಈಗ ಅಧಿಕಾರ ಇರೋವರೆಗೂ ಕೂಡ ಅಧಿಕಾರದ ಕೆಲಸ ಮಾಡ್ತಾ ಇದ್ದ, ಅಧಿಕಾರ ಹೋದ್ರೆ ಆ ಕೆಲಸ ಮಾಡಕ್ಕೆ ಬರೋದಿಲ್ಲ. ದೇಹ ಇರೋವರೆಗೂ ಕೂಡ ಬ್ರಾಹ್ಮಣ ದೇಹ, ಬ್ರಾಹ್ಮಣ ಕರ್ಮ ಮಾಡ್ತಿದ್ದ, ದೇಹ ಹೋಯ್ತು, ಮಾಡಕ್ಕೆ ಬರೋದಿಲ್ಲ. ಆಮೇಲೆ ಏನ್ ದೇಹ ಇರುತ್ತೋ ಆ ದೇಹ ಮಾಡಬೇಕು, ಈ ದೇಹದ ಕೆಲಸ ಮಾಡಾಗಿಲ್ಲ. ಅದಕ್ಕೆ ನರಜನ್ಮ ಬಂದಾಗ ನಾಲಿಗೆ ಬಂದಾಗ ಉಪಯೋಗಿಸ್ಬೇಕು ಹೊರತು, ಅಧಿಕಾರ ಇದ್ದ ಕೆಲವು ಕೆಲಸ ಮಾಡೋದೇ ಇಲ್ಲ. ಆಮೇಲೆ ಅಯ್ಯೋ ಮಾಡಬೇಕಾಗಿತ್ತು, ಈಗ ನಾನು ಐ ಆಮ್ ಹೆಲ್ಪ್ಲೆಸ್ ಅಂತ. ಈಗ ಹೆಲ್ಪ್ಲೆಸ್ ಬುದ್ಧಿಲೆಸ್ ಆಗ ಗೊತ್ತಾಯ್ತು, ಬುದ್ಧಿಲೇ ಇರೋದಿದ್ದಾರೆ ಈಗ. ಸ್ವಲ್ಪ ಯೋಚನೆ ಮಾಡಿ, ಬುದ್ಧಿ ಇದ್ದಿದ್ರೆ ಸಾರ್ಥಕ ಮಾಡಿ, ಒಂದೊಂದು ಮಿನಿಟ್ ಮಿನಿಟ್ ಏನ್ ಮಾಡ್ಕೋಬೇಕು? ಅವ್ನು ನಿಜವಾದ ಅಧಿಕಾರದಲ್ಲಿದ್ದವನು, ಮಾಡೋದನ್ನ ಮಾಡಬೇಕು, ಮಾಡ್ಕೊಡೋದನ್ನ ಬಿಡಬೇಕು. ಅದು ದೊಡ್ಡ ಆಗಲ್ಲ, ಅವ್ರು ಇರೋವರೆಗೂ ಫೈಲ್ ಮುಂದಕ್ಕೆ ಹೋಗ್ಬಾರ್ದು, ಆ ರೀತಿ ಮಾಡಿಬಿಡ್ತಾರೆ. ಅವ್ರು ಕೂತಿರೋದು ಫೈಲ್ ಕಾಯಿಲೆ ಕೂತಿದ್ದಾನೆ, ಯಾತಕ್ಕೆ ಕೂತಿರೋದು ಅವನು? ಕೆಲಸ ಮಾಡ್ಲಿಕ್ಕೆ. ಡ್ರೈವರ್ ಅಂತ ಸುಮ್ಮನೆ ಸ್ಟೇರಿಂಗ್ ಹಿಡ್ಕೊಂಡ್ಬಿಟ್ಟು ಡ್ರೈವರ್ ಆಗ್ತಾನ? ಡ್ರೈವ್ ಮಾಡ್ಬೇಕಲ್ಲ, ತುಂಬಾ ಜನ ಅಧಿಕಾರಿ ಕೇಳಿ ಭಾರಿ ಭಯ ಅವರಿಗೆ, ಇಲ್ಲಿ ಸಸ್ಪೆಂಡ್ ಆಗ್ತಾನೋ ಡಿಸ್ಮಿಸ್ ಆಗ್ತಾನೋ ಅಂತೇಳಿ ಯಾವ ಫೈಲು ಅಟೆಂಡೇ ಮಾಡೋದಿಲ್ಲ. ಅದು ಮೂರ್ಖತನ. ಅದು ಕೆಲವರು ಎಲ್ಲ ಮಾಡಿ ಹಾಕ್ಬಿಡ್ತಾರೆ, ಯಾವ ಅಧಿಕಾರಿ ಎಲ್ಲ ಮಾಡಿ ಹಾಕ್ಬಿಡ್ತಾರೆ, ಅದು ಮೂರ್ಖತನೇ. ಯಾವ್ದು ಎಸ್ ಯಾವುದನ್ನು ನೋಡ್ಕೋಬೇಕು. ಆ ಜ್ಞಾನ ಇದ್ದವರಿಗೆ ಮಾತ್ರ ಒಳ್ಳೆ ಆಫೀಸರ್ ಹೆಸರಾಗಿ ಬರುತ್ತೋ. ಸಾಧನೆ ಹಾಗೆ ಮಾಡಬೇಕು. ಏನಂ ವೇತ್ತಿ ಹಂತಾರಂ ಎಷ್ಟೇನಂ ಮನ್ಯತೆ ಹತಂ ಉಭೌತವನೋ ವಿಜಾನೀತ ನಾಯಂ ಹಂತಿ ನ ಹನ್ಯತೆ. ಇವನು ಕೊಲ್ಲೋದೋ ಇಲ್ಲ, ಅವನು ಸಾಯೋದೋ ಇಲ್ಲ. ಹಾಗಿದ್ರೆ ವ್ಯವಹಾರ ಇದೆಯಲ್ಲ. ಇವತ್ತು ಭಯಂಕರ ಕೊಲೆ ಅಂತ ಬಂತು, ಕೊಲೆ ಮಾಡಿದವನು ಸತ್ತವನು ಅಂತ ಹಾಕ್ತಿರಲ್ಲ. ವ್ಯವಹಾರ ಇದೆಯಲ್ಲ ಅಂದ್ರೆ ವ್ಯವಹಾರಸ್ತು ಭ್ರಾಂತ ಇತ್ಯಾಹ. ವ್ಯವಹಾರ ಮಾಡೋರಿಗೆ ಏನು ಗೊತ್ತಿಲ್ಲ, ಭ್ರಾಂತಿ ಇದೆ. ಒಂದು ಭ್ರಾಂತಿ ನಮಗೆ ಗೊತ್ತೀಗ, ಈ ಚಾಕು ಕೊಲ್ತು ಅಂತ ಯಾರು ಹೇಳಿದ್ರೆ, ಚಾಕು ಕೊಲ್ತು ಅಂತ ಯಾರು ಹೇಳ್ತಾರ? ಏನು ಕತೆ ಕಟ್ತೀಯ, ಚಾಕು ಕೊಲ್ಲುತ್ತ ಅಂತ ಕೇಳ್ತಾರೆ. ಚಾಕು ಯಾತ ಕೊಲ್ಲೋದಿಲ್ಲ, ಜಡ. ಹಾಗಿದ್ರೆ ಜೀವ ಕೊಲ್ಲೋದಿಲ್ಲ, ಅದಕ್ಕೆ ಅಸ್ವತಂತ್ರ. ಅದೇ ಉತ್ತರ ಇದೆ. ಈಗ ಜಡಕ್ಕೆ ಜಡತ್ವ ಇರೋದ್ರಿಂದ ಅದು ಶಕ್ತಿ ಆಗಿಲ್ವೋ, ಚೇತನಕ್ಕೆ ಏನಿಲ್ಲ, ಏನಿಲ್ಲ ಚೇತನಕ್ಕೆ ಸ್ವಾತಂತ್ರ್ಯ ಇಲ್ಲ, ಆದ್ರಿಂದ ಅವನು ಕೊಂದಿಲ್ಲ. ಎಷ್ಟು ಸಿಂಪಲ್ ಆನ್ಸರ್ ಅದು, ಅರ್ಥ ಆಯ್ತಾ? ವ್ಯವಹಾರಸ್ತು ಭ್ರಾಂತ ಇತ್ಯಾಹ ಯೇನಂ ಇತಿ ಕುತಃ ಉಕ್ತ ಹೇತುಭ್ಯೋ ನಾಯಂ ಹಂತಿ ನ ಹನ್ಯತೆ. ಯಾಕೆ ಹಿಂದೆ ಹೇಳಿ ಆಗಿದೆಯಲ್ಲ, ಈಗ ಅದೆಲ್ಲ ಮುಂದೆ ಬಿಡಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ತುಂಬಾ ಬರುತ್ತೆ, ಗೀತೆಯನ್ನು ಶುರು ಆಗ್ತಿದೆ ಅಷ್ಟೇ, ಮುಗ್ದಿಲ್ಲ, ಮುಂದೆಲ್ಲ ಬರುತ್ತೆ. ಏನಂ ಇತಿ ಇತಿ ಪುನರಾತ್ಮನಿತ್ಯತ್ವ ಕಿಮಿತ್ಯುಚ್ಯತೆ. ಈಗ ಆತ್ಮನಿತ್ಯತ್ವ ಆಯಿತು, ಈ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಅಂತ ಕೇಳಿದೆ. ಯಾತಕ್ಕೆ ಹೇಳ್ತೀವಿ ಅಂದ್ರೆ, ವ್ಯವಹಾರ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಹೇಳ್ತೀವಿ ಅಂತ. ಎಲ್ಲಿ ಡೌಟ್ ಇದೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೇವೆ. ಇತ್ಯತೋ ನಾಶ್ಯ ನಿತ್ಯತ್ವ ಪ್ರತಿಪಾದನೆ. ತಾತ್ಪರ್ಯ ಇಲ್ಲಿ ನಿತ್ಯತ್ವ ಪ್ರತಿಪಾದನೆಯಲ್ಲಿ ತಾತ್ಪರ್ಯ ಅಲ್ಲ, ಏನಿದೆ ಅಂದ್ರೆ, ಕಿಂತು ನಿಷ್ಠಂಕಿತಂ ಚೇದ್ ಆತ್ಮನೋ ನಿತ್ಯತ್ವಂ ತರ್ಹಿ ಕಾಗತಿ ತದ್ಧನ ವ್ಯವಹಾರಸ್ಯ. ವ್ಯವಹಾರ ಇದೆಯಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶ್ಲೋಕ ಹೊರಟಿರೋದ್ರಿಂದ ನಿತ್ಯತ್ವ ಹೇಳಿ ಆಯ್ತು. ಈಗ ನಿತ್ಯತ್ವಕ್ಕೆ ವಿರೋಧಿಯಾದ ವ್ಯವಹಾರ ಅಂತ ಕಾಣಿಸ್ತಾ ಇದೆ, ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ಶ್ಲೋಕ ಬಂದಿದೆ. ಇತ್ಯಾಶಂಕ್ಯ ತಸ್ಯ ಭ್ರಾಂತತ್ವ ಅನೇನ ಉಚ್ಯತೆ ಇತ್ಯಾಹ. ಅದು ಭ್ರಾಂತಿ ಅಂತ. ಭ್ರಾಂತಿ ಅಂದ್ರೇನು? ಇಲ್ಲದನ್ನ ಇದೆ ಅಂತ ತಿಳ್ಕೊಳ್ಳೋದು ಭ್ರಾಂತಿ ಅಂತ. ಅಲ್ಲಿ ಅವನಿಗೆ ಸ್ವಾತಂತ್ರ್ಯ ಅಲ್ಲ, ಇಲ್ಲೂ ಇಲ್ಲ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಇವನಿಗೆ ಸಾವಿಲ್ಲ. ನಾವು ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡು ಇವನು ಕೊಂದ ಅಂತ ಹೇಳಿದ್ವಿ. ಇವನು ಸತ್ತ ಅಂತ ಹೇಳಿ ದೇಹನೇ ಅವನು ಅಂತ ಸತ್ತ ಅಂತ ಹೇಳಿದ್ವಿ. ಜಡ ಜೀವಕ್ಕೆ ಇಲ್ಲಿ ಹೇಳ್ತೇವೆ, ಜೀವ ಪರಮಾತ್ಮಕ್ಕೆ ಅಲ್ಲಿ ಹೇಳ್ತೇವೆ. ಆದ್ರಿಂದ ಎರಡು ತಪ್ಪೇನೆ. ವ್ಯವಹಾರಸ್ತು ಇದೆ ವ್ಯವಹಾರೋ ಅತ್ರ ಜ್ಞಾನಂ ತಥಾಪಿ ನಾಯಂ ಹಂತಿ ನಹನ್ಯತೆ ಇದೆ ಪುನರುಕ್ತಿ ರೇವೇತಿ ಚೆನ್ನ. ಆದ್ರೂ ಕೂಡ ನಾಯಂ ಹಂತಿ ಹೇಳಿದ್ರಿ, ನಹನ್ಯತೆ ಎರಡೆರಡು ಯಾಕೆ? ನಾಯಂ ಹಂತಿ ಅಂದ್ರೆ ಸಾಕು, ನಹನ್ಯತೆ ಯಾತಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಇದು ಚೆನ್ನ ಜ್ಞಾನ ನಾಂ ಪ್ರಾಮಾಣ್ಯಸ್ಯ ಬಾಧಕ ಏಕ ಉಪಾಧ್ಯತ್ವಾತ್. ವೆರಿ ಇಂಪಾರ್ಟೆಂಟ್. ಏಕ ಅಪೋಧ್ಯತ್ವಾತ್. ಯಾವುದೇ ಒಂದು ಜ್ಞಾನವನ್ನ ಅಲ್ಲಗಳಿಬೇಕಾದ್ರೆ ಏನು ತಪ್ಪು ಅಂತ ಹೇಳ್ಬೇಕಾದ್ರೆ ಏನು ಕೊಡ್ಬೇಕು ಯಾವಾಗ್ಲೂ? ಬಾಧಕ ಏಕ ಅಪೋಧ್ಯತ್ವ. ಬಾಧಕ ತೋರಿಸ್ತೇನೆ, ತಪ್ಪು ಅಂತ ಹೇಳಬಾರ್ದು. ಅವನು ಶುಕ್ತಿ ಅಂತ ಹೇಳಿದ, ರಹಿತ ಅಂತ ಹೇಳಿದ, ಇನ್ನು ಬೆಳ್ಳಿ ಅಂತ ತಿಳ್ಕೊಂಡಿದ್ದ, ಬೆಳ್ಳಿ ಅಲ್ಲ ನೋಡು ಅಂತ ತೋರಿಸ್ಬೇಕು. ಅವನು ಪ್ರತ್ಯಕ್ಷ ವಿರೋಧ ತೋರಿಸ್ಬೇಕೆ ಹೊರತು ಸುಮ್ಮನೆ ಬೆಳ್ಳಿ ಎಲ್ಲರೂ ಅಂತಾರೆ, ಏನು ಹೇಳಿದ್ರೆ ಅದಲ್ಲ ಅಂತ ಹೇಳ್ಬೋದು. ಅದಕ್ಕೆ ಬಾಧಕ ಏಕ ಅಪೋಧ್ಯತ್ವ, ಬಾಧಕೈಕ, ಬಾಧಕದ ಮೂಲಕನೇ ಜ್ಞಾನ ನನಗೆ ಸರಿ ಅಲ್ಲ ಅಂತ ಹೇಳ್ಬೇಕೆ ಹೊರತು ಸುಮ್ಮನೆ ಸರಿಯಲ್ಲ, ನಾ ಒಪ್ಪೋದಿಲ್ಲ. ಕಾರಣ ಕೊಡಿ, ಯಾಕೆ ಒಪ್ಪೋದಿಲ್ಲ? ಕಾರಣ ಕೊಡದೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೇನೆ ಬಾಧಕ ತೋರಿಸೋಕ್ಕೋಸ್ಕರ ಹೇಳಿದ್ದಾರೆ. ಈಗ ಕುತೋ ಬಾಧಕಾದಸ್ಯ ಭ್ರಾಂತತ್ವ. ಇಲ್ಲಿ ಬಾಧಕ ಏನಿದೆ ಅಂದ್ರೆ, ಇತ್ಯಾಶಂಕ್ಯ ಸ್ವಪಕ್ಷ ಸಾಧಕಾನಾಮೇವ ಉಕ್ತ ಹೇತೂನಾಂ ಏತದ್ ಬಾಧನೆ ಅಪಿ ವ್ಯಾಪಾರ ಪ್ರದರ್ಶನಾರ್ಥತ್ವ ಅಸ್ಯ ಇತ್ಯಾಹ ಕುತ ಇತಿ. ಅದೇಂದ್ರೆ ಸ್ವಪಕ್ಷ ಸಾಧಕಾನಾಮೇವ ಉಕ್ತ ಹೇತೂನಾಂ ಏತದ್ ಬಾಧನೆಪಿ ವ್ಯಾಪಾರ ಪ್ರದರ್ಶನಾರ್ಥತ್ವ ಅಸ್ಯ ಇತ್ಯಾಹ. ಸ್ವಪಕ್ಷ ಸಾಧನಕ್ಕೇನು ಹೇತು ಇದೆಯೋ ಅದೇ ಹೇತುವೆ ಬಾಧಕಕ್ಕೂ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಅದು ಹೇಗೆ ಅಂದ್ರೆ ತೋರಿಸ್ತಾರೆ. ಕುತ ಇತಿ ನನ್ವತ್ರ ಹನನ ಮೇಕಮೇವ ತತ್ ಕಥಂ ಉಭೌ ಇತಿ. ಹನನ ಕ್ರಿಯೆ ಒಂದೇ, ಮತ್ತೆ ಉಭೌ ಅಂತ ಯಾಕಂತೀರಿ ಅಂದ್ರೆ, ಒಬ್ಬನು ಕೊಂದವನು ಒಬ್ಬನು ಸತ್ತವನು ಅಂತ ಹೇಳಿ ಎರಡು ಭಾಗ ಅಷ್ಟೇ ಹೊರತು, ಹನನ ಕ್ರಿಯೆಗೆ ಇಬ್ಬರಿದ್ರೆ ಹನನ ಕ್ರಿಯೆ ಆಗೋದಿ, ಮತ್ತೆ ಒಬ್ಬರಿದ್ರೆ ಹನನ ಅಂತ ಕರೆಯೋದಿಲ್ಲ, ಅದು ಆತ್ಮಹತ್ಯೆ ಆಗ್ಬೋದು. ಬೇಕಾದ್ರೆ ಏನಾಗೋದಿಲ್ಲ, ಆತ್ಮಹತ್ಯೆಯಲ್ಲಿ ಏತ ಏತ ತನ್ನೇ ತರ್ಕೊಂಡ್ರು ಅಂತ ಹೇಳ್ಬೋದು. ಕೊಲೆಯಲ್ಲಿ ಅದು ಕೊಲೆ ಇದೆ, ಆತ್ಮಹತ್ಯೆ ಬೇರೆ ಕೊಲೆ ಬೇರೆ. ಕೊಲೆ ಅಂದ್ರೆ ತನ್ನನ್ನು ತರ ಕೊಲೆ ಮಾಡ್ಕೊಂಡಂತಾರೆ, ಯಾರಾದ್ರು ಕೂಡ ಹತ್ಯೆ ಮಾಡ್ಕೊಂಡಂತಾರೆ. ಕೊಲೆ ಅಂತ ಕರೆಯೋದಿಲ್ಲ. ಕೊಲೆ ಎಂಬುದು ಯಾವಾಗಲೂ ಕೊಲ್ಲೋನ್ ಬೇಕು, ಒಬ್ಬನು ಸಾಯೋನ್ ಒಬ್ಬನು ಬೇಕು. ಅದಕ್ಕೋಸ್ಕರ ದ್ವಿನಿಷ್ಠವಾದಂಥದ್ದು. ತತ್ಕಥಂ ಉಭೌ ಇತಿ ಹನನಂ ಏಕಮೇವ ಅಂತ ಕೇಳಿ ಉತ್ತರ ಕೊಡಬೇಕೀಗ. ಕಥಂಚ ನಾಯಂ ಹಂತಿ ನಹನ್ಯತೆ ಇತಿ ಅಥ ಏಕಸ್ಯಾಪಿ ಕ್ರಿಯಾಯಾಹ ಕಾರಕ ಭೇದಾದೇವ ಮುಕ್ತಿ ತರಿಹಿ ಕರಣಾಧಿಕರಣೋಕ್ತಿರಪಿ ಪ್ರಸಜ್ಯತೆ ಇತಿ. ಅಥ ಏಕಸ್ಯಾಪಿ ಕ್ರಿಯಾಯಾಹ ಕಾರಕ ಭೇದ ದೇವ ಮುಕ್ತಿ. ಒಂದೇ ಕ್ರಿಯೆ ಆದರೂ ಕೂಡ ಕಾರಕ ಭೇದ, ಕಾರಕ ಇಲ್ಲಿ ಕೊಲ್ಲೋನು, ಅಲ್ಲಿ ಕಾರಕ ಕೊಲ್ಲುವ ಕ್ರಿಯೆ, ಅದಕ್ಕೆ ಎರಡು ಹೇಳ್ತೇವೆ ಅಂದ್ರೆ ತರ್ಹಿ ಕರ್ಣಾಧಿಕರಣಯೋ ಕರ್ಣ ಅಧಿಕರಣೋಕ್ತಿರಪಿ ಪ್ರಸಜ್ಜತೆ ಇದೆ. ಹಾಗಿದ್ರೆ ಇನ್ನೊಂದು ಹೇಳಿ ಸೇರಿಸ್ಬಿಡಿ, ಕರ್ಣನೂ ಸೇರಿಸ್ಬಿಡಿ, ಅಧಿಕರಣನೂ ಸೇರಿಸ್ಬಿಡಿ ಅಂದ್ರೆ ಯಾವುದರಿಂದ ಕೊಂದ, ಎಲ್ಲಿ ಕೊಂದ, ಯಾವುದರಿಂದ ಕೊಂದ ಅಂಬೋದೇನದು ಕರ್ಣ, ಎಲ್ಲಿ ಕೊಂದ ಅನ್ನೋದೇನೋ ಅಧಿಕರಣ. ಕರ್ಣಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಕರ್ಣ ಅಧಿಕರಣ ಅದನ್ನು ಹೇಳಿಬಿಡಿ ಅಂದ್ರೆ ಉಚ್ಯತೆ ಆತ್ಮನೋ ನಿತ್ಯತ್ವಮಿವ ಸ್ವಾತಂತ್ರ್ಯಮಿ ಪ್ರಾಕ್ ಪ್ರತಿಪಾದಿತಂ ಯಥೋಕ್ತಂ ತಾತ್ಪರ್ಯ ನಿರ್ಣಯೇ. ಆತ್ಮನಿಗೆ ಎರಡು ಹೇಳಿದ್ದೇವೆ ಜೀವನಿ ನಾವು, ನಿತ್ಯತ್ವ ಹೇಳಿದ್ದೇವೆ ಪ್ಲಸ್ ಅಸ್ವಾತಂತ್ರ್ಯ ಹೇಳಿದ್ದೇವೆ. ಅಸ್ವಾತಂತ್ರ್ಯ ಹೇಳೋದಕ್ಕೋಸ್ಕರ ಪದ ಉಪಯೋಗಿಸಿರೋದು ಅಂತ ಅರ್ಥ. ಯಥೋಕ್ತಂ ತಾತ್ಪರ್ಯ ನಿರ್ಣಯೇ ತತ್ರ ಹನನ ವ್ಯವಹಾರ ತಾತ್ಪರ್ಯ ಅಂತ ಹೇಳಿಬಿಟ್ರು, ಅದು ಯಾವುದು ಅಂತ ಹೇಳಕ್ ಹೋಗಲಿಲ್ಲ, ಅದನ್ನ ತಿಳಿಸ್ತಾರೆ. ಯಥೋಕ್ತಂ ತಾತ್ಪರ್ಯ ನಿರ್ಣಯೇ, ತಾತ್ಪರ್ಯ ನಿರ್ಣಯ ಅಂದ್ರೆ ಎರಡು ಅರ್ಥ, ಗೀತಾ ತಾತ್ಪರ್ಯ ನಿರ್ಣಯೇ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಲ್ಲ, ಗೀತಾ ತಾತ್ಪರ್ಯ ನಿರ್ಣಯೇ ಮುಂದೆ ಬರುತ್ತೆ ಅಲ್ಲಿ ನೋಡ್ಕೊಳ್ಳಿ ಅಂತ ಅರ್ಥ. ಎತ್ತೇನೆ ಗೀತಾ ಇತಿ ನೋಡಿ, ಗೀತಾ ಇತಿ ಆದೌ ಯೋಜ್ಯಂ ಗೀತಾ ತಾತ್ಪರ್ಯೇಹಿ ಯದ್ಯಪಿ ನಿತ್ಯತ್ವಂ ಜೀವಶಾಪಿ ಅಸ್ತಿ ತಥಾಪಿ ಸರ್ವ ಪ್ರೇರಕೇಣ ಅವಿನಾಶಿತ್ವಂ ವಿಷ್ಣುರೇವಾ ಅಂತ ಹೇಳಿ, ವಿಷ್ಣುವಿಗೆ ಸ್ವಾತಂತ್ರ್ಯ ಇದೆ, ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿರೋದ್ರಿಂದ ಅದು ಇಲ್ಲಿ ವಿವಕ್ಷಿತ. ಗೀತಾ ಭಾಷ್ಯ ಗೀತಾತ ಎರಡು ಸೇರಿಸ್ಕೊಂಡು ಅರ್ಥ ಮಾಡಬೇಕು. ಯಾರು ಎರಡು ಗ್ರಂಥ ಬರೆದಾಗ ಒಂದು ಗ್ರಂಥದ ಮಾತ್ರ ಅರ್ಥ ಇಟ್ಕೊಂಡ್ಬಿಟ್ರೆ ಪೂರ್ಣ ಅರ್ಥ ಆಗೋದಿಲ್ಲ, ಎರಡು ಆಗ್ಲಿಕ್ಕೆ ಆಚಾರ ಬರೆದಿರೋದು ಅದನ್ನು. ಇವತ್ತು ಉದಾಹರಣೆ ಮೇಲೆ ಬರೆದಿರ್ತಕ್ಕ ನೋಟ್ ಕೊಟ್ಟಿರ್ತಾರೆ, ಪೂರ್ತಿ ವಾಕ್ಯ ಅರ್ಥ ಆದ್ರೆ ಏನ್ ಮಾಡ್ಬೇಕಾಗ, ಆ ಟಿಪ್ಪಣಿ ಫುಟ್ ನೋಟ್ಸ್ ಸಮೇತ ಉಳ್ಕೊಂಡಾಗ ಮಾತ್ರ ಅರ್ಥ ಹಾಗಾಗುತ್ತ. ಹಾಗೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಒಂದಕ್ಕೊಂದೇನವೋ ಕಾಂಪ್ಲಿಮೆಂಟರಿ ವರ್ಕ್ಸ್ ಆದ್ರಿಂದ ಎರಡನ್ನೂ ಒಟ್ಟಿಗೆ ಓದಬೇಕು, ಅದ್ರಲ್ಲಿ ಬಂದಿದೆ ಅದಕ್ಕೆ ದೇವರನ್ನು ಓದಬೇಕು. ತಾತ್ಪರ್ಯ ನಿರ್ಣಯ ತತ್ರ ಹನನ ವ್ಯವಹಾರವತ್ ಸ್ವಾತಂತ್ರ್ಯ ವ್ಯವಹಾರಸ್ಯಾಪಿ ಭ್ರಾಂತತ್ವ ಮನೇನ ಉಚ್ಯತೆ ಇತಿ ಉಹೌ ಇತ್ಯಾದಿ ಉಪಪದ್ಯತೆ. ಅದಕ್ಕೆ ಉಹೌ ಅಂತ ಹೇಳಿದರು. ಈ ಕೊಲ್ಲೋನಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಬೇಕಾಗಿದೆ, ಸತ್ತವನಲ್ಲಿ ಅನಿತ್ಯತ್ವ ಇಲ್ಲ ಅಂತ ಹೇಳಬೇಕಾಗಿದೆ, ಅದಕ್ಕೋಸ್ಕರ ಎರಡು ಹೇಳಿದ್ದಾರೆ. ಬೇರೆ ಯಾವ ಭಾಷ್ಯಕಾರರಿಗೂ ಇದು ಯಾವುದೂ ಇಲ್ಲ, ಸುಮ್ಮನೆ ಗೀತಾನ ಹರಟೆ ಹತ್ತಿರ ಓದ್ಕೊಂಡು ಹೋಗ್ಬಿಡ್ತಾರೆ, ಹಾಗೆ ಓದಬಾರದು. ಅತಯವ ಭಾಷ್ಯಕಾರ ವ್ಯವಹಾರಸ್ತು ಇತಿ ಸಾಮಾನ್ಯೇನ. ಅದಕ್ಕೆ ಇಲ್ಲಿ ಭಾಷ್ಯಕಾರರು ಹೀಗೆ ಹೇಳಿದ್ರು, ತಾತ್ಪರ್ಯಕಾರರು ಸ್ಪಷ್ಟ ಮಾಡಿದರು. ಭಾಷ್ಯಕಾರರವರೇ ತಾತ್ಪರ್ಯಕಾರರವರೇ, ಭಾಷ್ಯ ಗ್ರಂಥ ಬರಿಬೇಕಾದ್ರೆ ಹೀಗೆ ಹೇಳಿದರು, ತಾತ್ಪರ್ಯ ಗ್ರಂಥ ಬರೀಬೇಕಾದ್ರೆ ವಿವರಣೆ ಪೂರ್ತಿ ಕೊಟ್ಟರು ಅಂತ ಅರ್ಥ. ನಾನು ಹನನ ವ್ಯವಹಾರ ಐತಿ ನಿಷ್ಕೃಷ್ಯ ಅನೇನ ಮುಂದೆ ನಿತ್ಯತ್ವ ನಿಷ್ಠುನಹಿ ಪ್ರತಿಭಾ ಕಟ್ಟಾಗಿದೆ. ನಾನು ನತು ಹನನ ವ್ಯವಹಾರ ಐತಿ ನಿಷ್ಕೃಷ್ಯ, ಹನನ ವ್ಯವಹಾರ ಅಂತ ಒಂದೇ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಹನನ ಕ್ರಿಯೆ ಅತ್ಯಾವಶ್ಯ ಮುಖ್ಯ ಅಲ್ಲ, ಹನನ ಕ್ರಿಯೆ ಕರ್ತೃತ್ವನೂ ಭಾರಿ ಮುಖ್ಯ ಇದೆ. ಕರ್ತೃತ್ವ ತಗೊಂಡಾಗ ಹಂತೃ ಹಂತಾರನ್ನು ತಗೋಬೇಕು, ಬರೀ ಹನನ ಕ್ರಿಯೆ ತಗೊಂಡಾಗ ಸತ್ತವನ್ನು ತಗೋಬೇಕು. ಆದ್ದರಿಂದ ನಿಷ್ಕೃಷ್ಯ ಅದೊಂದೇ ಇಟ್ಕೋಬಾರದು, ಎರಡನ್ನೂ ಇಟ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದರು. ಇದಿಷ್ಟು ಆಚಾರ್ಯರ ಮಾತಿಗೆ ಅನೇಕ ರೀತಿಯಲ್ಲಿ ಅರ್ಥ ಇಡ್ತಕ್ಕಂಥ ಕ್ರಮ ಇದೆ. ಈ ಮುಂದಿನ ಪ್ರಶ್ನೆ, ಜೀವನಿಗೆ ಇವನು ಕೊಂದ ಅಂತ ಹೇಳಬಾರದು ಅಂತ ಹೇಳ್ತೀರಲ್ಲ, ಇವನು ಕೊಂದವನು ಒಂದು ಭ್ರಾಂತಿ ಅಂತ ಹೇಳ್ತೀರಲ್ಲ, ಅದು ಯಾಕೆ ಹೇಳ್ತೀರಿ ಅಂದ್ರೆ, ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಜೀವ ಏನ. ಅದು ಉತ್ತರ ಇದೇ ಉತ್ತರ, ಕರ್ಣ ಅವನೇನ್ ಪ್ರಶ್ನೆ ಕೇಳಿದ, ಕರ್ಣ ಯಾಕೆ ಹೇಳಿದ ಅಂತ ಕೇಳಿದ್ರೆ, ಕರ್ಣಾಧಿಕರಣಗಳೆಲ್ಲ ಹರಣ ಕ್ರಿಯೆಯಲ್ಲಿ ಘಟಿತಾವೆಲ್ಲ ಕೂಡ, ಅದ್ರ ಅಸ್ವಾತಂತ್ರ್ಯ ಒಂದು ಹೊಸ ವಿಷಯ ಇದೆ ಅರ್ಥ ಆಯ್ತು. ಅದಕ್ಕೋಸ್ಕರ ಬಿಡಿಸಿಡಿದ್ರು ಅಂತ ಅರ್ಥ, ಅದು ಹೇಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಅದು ಅಲ್ಲೇ ಆಬ್ವಿಯಸ್ ಅಂತೀವಲ್ಲ ಹಾಗೆ, ಅದಕ್ಕೋಸ್ಕರ ನಾ ವಿಷಯ ಹೇಳ್ದೇನೆ. ಅವನೇನ್ ಹೇಳಿದೆ, ಹೇಳೋದೆಲ್ಲ ಇರೋದೆಲ್ಲ ಹೇಳ್ರಿ ಅಂದ, ಇರೋದೆಲ್ಲ ಹೇಳಕ್ ಕೊಟ್ಟಿಲ್ಲ ನಾವೀಗ. ಇವ್ ಸತ್ತವನು ಆಮೇಲೆ ಕರಣ ಅಧಿಕರಣಗಳೆಲ್ಲ ಒಂದು ಯೂನಿಟ್ ಅದು, ಗೊತ್ತಾಯ್ತಾ. ನ್ಯಾಯಂ ಹಂತಿ ಅನ್ನೋ ಸಪರೇಟ್ ಯೂನಿಟ್ ಅದು, ಅಲ್ಲಿ ಹನನ ಕ್ರಿಯೆ ಅಲ್ಲಿ ಅಸ್ವಾತಂತ್ರ್ಯ ತೋರಿಸ್ಬೇಕಾಗಿದೆ. ಅಲ್ಲಿ ಎರಡು ಭಾಗ ಇದೆ, ಕೊಲ್ಲುವ ಕ್ರಿಯೆ ಒಂದಿದೆ, ಕೊಲ್ಲುವ ಕ್ರಿಯೆ ಸ್ವಾತಂತ್ರ್ಯ ಒಂದಿದೆ. ಕೊಲ್ಲುವ ಕ್ರಿಯೆ ಅಷ್ಟೇ ತಗೊಂಡ್ಬಿಟ್ರೆ, ಕೊಲ್ಲುವ ಕ್ರಿಯೆ ಸತ್ತವನು ಅದು ಕೊಲ್ಲಲ್ಪಟ್ಟವನು ಕರ್ಣ ಅಧಿಕರಣ ಎಲ್ಲ ಸೇರಿ ಒಂದು ಯೂನಿಟ್ ಅದು. ಆದ್ರೆ ಕೊಲ್ಲುವ ಕ್ರಿಯೆ ಸ್ವಾತಂತ್ರ್ಯ ಪ್ರಶ್ನೆ ಬಂದಾಗ ಮಾತ್ರ ಸಪರೇಟ್ ಅದು, ಅದಕ್ಕೆ ಎರಡು ಮಾಡಿದ್ರು ಅಂತ ಹೇಳಿದ್ರು, ಗೊತ್ತಾಯ್ತು. ಇಲ್ಲದ ಕ್ಲಾಸ್ ಮೇಲೆ ಮಾಡ್ತಿರ್ಲಿಲ್ಲ, ಅದು ಯೂನಿಟ್ಟೇ ಬೇರೆ. ಕರ್ಣ ಅಧಿಕರಣಗಳನ್ನ ಇಲ್ಲಿ ಸೇರಿಸೋದಕ್ಕೆ ಕಾರಣ ಇಲ್ಲ. ಅವೆರಡು ಏನಾಗಿರಬಹುದು, ಅದು ಜಡ ಅದು ಜಡ, ದೇಹನೂ ಜಡ, ಮೂರು ಜಡದ ಕೇಸ್ ಆಗೋಯ್ತು. ಸತ್ತವನು ತಾನೇ ಸತ್ತ ಅಂತ ಜಡ ಇಲ್ಲೇ ಇಲ್ಲ, ಯಾಕೆ ಅಂದ್ರೆ ತಾನೇ ಬಾಲಯನ ಕೊಲೆ ಮಾಡೋದನ್ನ ಕರೀತಾನ, ಯಾಕೆ ಕರೆಯೋದಿಲ್ಲ, ಅಪ್ರಿಯ ಅದು ಅವನಿಗೆ, ಆದ್ರಿಂದಾಗೇನೆ ಅವನು ಕರೆಯೋದಿಲ್ಲ. ಆದ್ರಿಂದ ಸ್ವಾತಂತ್ರ್ಯ ಪ್ರಶ್ನೆ ಇಲ್ಲ ಅಲ್ಲಿ, ಗೊತ್ತಾಯ್ತಾ. ಅಲ್ಲ ಅನಿವಾರ್ಯವಾಗಿ ಸಹಿತಾನು, ಅಸ್ವಾತಂತ್ರ್ಯ ಸ್ಪಷ್ಟ. ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಸತ್ತವನು ಕೊಲೆಯಾದವನು ಸ್ವತಂತ್ರವಾಗಿ ಕೊಲೆಯಾದನ ಅಂತ ಯಾರು ಪ್ರಶ್ನೆ ಮಾಡಿದ್ರೆ, ಯಾವನು ಇಷ್ಟಪಟ್ಟು ಕೊಲೆ ಮಾಡ್ಕೋತಾನ, ಗೊತ್ತಾಯ್ತಾ. ಅದ್ರಿಂದ ಏನಲ್ಲ ಅದು, ಏನಲ್ಲ, ಸ್ವಾತಂತ್ರ್ಯ ಇಲ್ಲ, ಅಲ್ಲಿ ಡೌಟೇ ಬರಲಿಲ್ಲ. ಕೊಂದವನ ಬಗ್ಗೆ ಮಾತ್ರ ಡೌಟ್ ಬಂತು ನಮಗೆ ನೋಡೋದಕ್ಕೆ, ನಾನು ಕೊಂದೆ ಅಂತ ಅವನು ಹೇಳ್ಕೊತಾನೆ, ಇವನು ಕೊಂದ ಅಂತ ವ್ಯವಹಾರ ಬೇರೆ ಮಾಡ್ತಾರೆ. ಅಲ್ಲಿ ಡೌಟ್ ಬಂದಿದೆ, ಅದಕ್ಕೆ ಮಾತ್ರ ಉತ್ತರ ಕೊಡಲಿಕ್ಕೆ ಅಸ್ವಾತಂತ್ರ್ಯ ಹೇಳಿದೆ. ಅರ್ಥ ಆಯ್ತಾ? ಈ ಜಡ ಪದಾರ್ಥಗಳಿಗೆ ಸ್ವಾತಂತ್ರ್ಯ ಪ್ರಶ್ನೆನೇ ಬರಲಿಲ್ಲ. ಅರ್ಥ ಆಯ್ತಾ? ಸತ್ತವರಿಗೂ ಸ್ವಾತಂತ್ರ್ಯ ಪ್ರಶ್ನೆ ಬರಲಿಲ್ಲ. ಅಪ್ರಿಯವಾದ ಕಾರ್ಯವನ್ನ ತಾನೇ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿ ಹೇಳಿದ್ದಾರೆ ಅದನ್ನ? ಯದಿ ನಾಮ ಪರೋ ನ ಭವೇತ್ ಸ ಹರಿ ಕಥಮಸ್ಯ ವಶೇ ಜಗದೇ ತದಭೂತ್, ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ, ಯಾವಾಗಲೂ ಕೂಡ ಮತ್ತೆ ಸುಮ್ಮಸೂತ್ರನೇ ಇದೆ. ನಿತ್ಯ ಸುಖಾದಿ ಪ್ರಸಕ್ತೇಶ್ಚ, ನಿತ್ಯ ಸುಖಾದಿಗಳು ಬರಬೇಕಾಗುತ್ತೆ ಜೀವನಿಗೆ. ಸೊ ಸಾಯೋದಕ್ಕೆ ಅಷ್ಟೇ ಸುಖದ ಪ್ರಶ್ನೆ ಇಲ್ಲ. ಅದರಿಂದಾಗೇನೆ ಅಲ್ಲಿ ಡಿಪೆಂಡೆನ್ಸ್ ಪ್ರೂವ್ಡ್. ಅಲ್ಲಿ ಡಿಪೆಂಡೆನ್ಸ್ ಹೇಳಬೇಕಾಗ, ಕೊಲ್ಲವನಿಗೆ ಮಾತ್ರ ಭ್ರಮೆ ಬರುತ್ತೆ ನಮಗೀಗ. ಅದಕ್ಕೆ ಸಪರೇಟಾಗಿ ಮಾಡಿಬಿಟ್ಟ ಅದನ್ನ, ಕೊಲ್ಲುವವನೇ ಬೇರೆ, ಉಳಿದು ಮೂರು ಬೇರೆ. ಅದಕ್ಕೆ ಎರಡು ಭಾಗ ತಗೊಂಡ್ರು. ಅರ್ಥ ಆಯ್ತಾ? ಅದ್ರ ಮುಂದೆ ನೆಕ್ಸ್ಟ್ ಮಾತು ಅದೇ, ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಅಲ್ಲ, ಕೊಂದ ಅಂತ ಸ್ಪಷ್ಟ ಕಾಣ್ತೀರಿಯಲ್ಲ. ಈಗ ಕೇಸ್ ನಡೀತಾ ಇರೋದು ಹಾಗೆ ತಾನೇ, ಕೊಂದ ಅವನು ಕುದುರು ಕೊಂದ ಹಾಕಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಹೇಗೆ ಹೇಳ್ತೀರಿ ಅಂದರೆ, ಜೀವ ಪ್ರತಿಬಿಂಬ ಅಂತ ಹೇಳಿ ಆಗಿದೆ ಈಗಾಗಲೇ. ಪ್ರತಿಬಿಂಬಕ್ಕೇನಿಲ್ಲ ಕ್ರಿಯೆ, ಎಂಥ ಸ್ವತಂತ್ರ ಕ್ರಿಯೆ ಇಲ್ಲ. ಪ್ರತಿಬಿಂಬಕ್ಕೆ ಸ್ವತಂತ್ರ ಕ್ರಿಯೆ ಇಲ್ಲ, ಅದರಿಂದಾಗಿನೇ ನಾಯಂ ಹಂತಿ ಅದು ಸರಿ ಹೋಯ್ತು. ಆ ಇಷ್ಟೊತ್ತು ಪ್ರತಿಬಿಂಬ ಅಂತ ಪದ ಅರ್ಥ ಮಾಡ್ಕೊಂಡಾಗ ಸ್ಪಷ್ಟ ಆಗಿಬಿಡತ್ತೆ, ಜೀವನಿಗೆ ಕೊಲ್ಲುವ ಶಕ್ತಿ ಇಲ್ಲ, ಪ್ರತಿಬಿಂಬ ಮಾತ್ರ. ನಮ್ಮ ಪ್ರತಿಬಿಂಬ ಅಂತ ಎಲ್ಲಿ ಅರ್ಥ ಇಲ್ಲಿ ತಗೊಂಡು, ಈಗ ಅವನು ಒಬ್ಬನು ಕೊಂದಿದ್ದಾನೆ, ಅವನು ಕೊಲೆ ಮಾಡಿಸಿದ್ದಾನೆ. ಶಿಕ್ಷೆ ಯಾರಿಗೆ ಜಾಸ್ತಿ ಕೊಡ್ತಾರೆ? ಕೊಲೆ ಮಾಡಿಸಿದವನಿಗೆ. ಅದಕ್ಕೆ ಮಾಡಿದವನಿಗೆ ಏನಿಲ್ಲ, ಅವನು ಪಾರ್ಟಿ ಅಲ್ಲ, ಇವನು ಮಾಡಿಸಿದ್ದಕ್ಕೆ ಮಾಡಿದ್ದಾನು. ಸೊ ಲೋಕದೊಳಗೇನೆ ಮಾಡಿಸೋನು ಬೇರೆ, ಮಾಡಿದವನು ಬೇರೆ ಇದ್ದಾನೆ, ಎಲ್ಲ ಮಾಡಿಸೋನು ಪೂರ್ತಿ ಬೇರೆ ಇದ್ದಾನೆ. ಆದ್ರಿಂದಾಗೇನೆ ಅವನದು ಸ್ವಾತಂತ್ರ್ಯ, ಇವನು ಸ್ವಾತಂತ್ರ್ಯ ಏನಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಈ ಕನ್ನಡಿಯೊಳಗೆ ಯಾರಾದ್ರು ಕೇಸ್ ಹಾಕಿಲ್ಲ ಪ್ರತಿಬಿಂಬನ ಹೊಡೆದು ಬಿಟ್ಟು ನೋಡಿದಿರ ಅಂತ ಕೇಳಿ, ಈ ಫೋಟೋ ಕೊಂದಾಕ್ಬಿಡುತ್ತೆ ಅಂತ ಯಾರೋ ಹೇಳ್ತಾರಾ? ಫೋಟೋದ ಫ್ರೇಮ್ ಬೇಕಾದ್ರೆ ಕೊಂದ್ಬೋದು, ಬೇರೆ ತಲೆ ಬೇರೆ ಬಿದ್ದುಬಿಟ್ಟು. ಫೋಟೋ ಕೊಲ್ಲೋ ಶಕ್ತಿ ಇಲ್ಲ. ಫೋಟೋದ ಫ್ರೇಮ್ ಯಾವ್ದೋ ಇದು ಮಾಡಿಸ್ಬಿಟ್ಟಿದ್ದ ಅವ್ನು, ಪಾಪ ದೊಡ್ಡ ಹಾಲ್ಡ್ ಬುಕ್ಕಿಂದ ಮಾಡಿಸ್ಬಿಟ್ಟಿದ್ದ, ದಪ್ಪ ಅಂತ ಬೆತ್ತು ಹೋದ. ಆದ್ರೆ ಪ್ರತಿಬಿಂಬ ಅಲ್ಲ ಅದು, ಚಿತ್ರದ ಪ್ರಶ್ನೆ ಅಲ್ಲ. ಫ್ರೇಮ್ ಕೊಂತು ಅಂತ ಹೇಳ್ತಾರೆ, ಪ್ರತಿಬಿಂಬ ಕೊಂತು ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ಪ್ರತಿಬಿಂಬಕ್ಕೆಂದು ಏನಿಲ್ಲ, ಪ್ರತ್ಯೇಕ ಕ್ರಿಯಾ ಇಲ್ಲ. ಅದಕ್ಕೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಏನೇ ಮಾಡಿದ್ರು ಕೂಡ ಏನ್ ಮಾಡ್ಬೇಕು, ದೇವರು ಮಾಡಿಸಿದ್ರೆ ಮಾಡ್ಬೇಕು ಅಂದ್ರೆ ಮಾಡಕ್ ಬರೋದಿಲ್ಲ. ದೇರ್ ಫೋರ್ ಇವನು ಕೊಂದ ಇವನು ಕೊಂದ ಅನ್ನೋ ವ್ಯವಹಾರ ಭ್ರಾಂತ ವ್ಯವಹಾರ. ಹೌದು, ಯಾರು ಕ್ರಿಯೆ ಅದು, ಅದು ಕೂಡ ಅವನಿಗೆ ಜೀವ ಮಾಡಾಗಿಲ್ಲ. ಯಾರು ಮಾಡ್ಬೇಕನ್ನ ಯಾರು ಹೇಳಿ, ಎಲ್ಲಿದೆ ಈಗ ನಿಮ್ಮ ಪ್ರಕ್ರಿಯೆ? ಎಲ್ಲಿದೆ ಅದು, ಎಲ್ಲಿದೆ ಅದು? ಅದೇ ಅದು ಅದು ಸ್ವಾತಂತ್ರ್ಯ, ಅದು ಭ್ರಮೆ. ಅದು ಕೂಡ ಏನದು, ಅದು ಪರಕಾಯ ಪ್ರವೇಶ ಭ್ರಮೆ ಹೊರತು ನಿಜವಾಗ್ಲೂ ಕೂಡ ನಾನು ಮಾಡಿದ್ದೇನೆ ಅಲ್ಲ, ಆ ಯೋಗ್ಯತೆ ದೇವರ ಮಾಡಿಸಿದ್ದಾನೆ ಅಂತ ಅರ್ಥ. ಈ ಭ್ರಮೆ ಎಲ್ಲದಕ್ಕೆ ಎಕ್ಸ್ಟೆಂಡ್ ಮಾಡಿ ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ನಮ್ಮದೇ ಕೇಸ್ ತಗೋಮನೆ, ಈಗ ನಾನು ಮನೆಗೆ ಹೋಗಿ ಬಂದೆ ಈಗ ಅಂತ ಹೇಳ್ತೇನೆ. ಸ್ವಾತಂತ್ರ್ಯ ಕಾಣೋದಿಲ್ಲ ಅಲ್ಲಿ, ನಾನು ಭೋಜನ ಮಾಡಿದೆ, ಅವನು ಕೊಂದೇನೆ ನಾನು ಕೊಂದೆ ಅಂತ ಹೇಳೋದಿಲ್ಲ. ಇವತ್ತು ಎಷ್ಟು ದಿವಸಕ್ಕೆ ನಾನು ಅಂಬೋದು ಯಾವಾಗ ಉಪಯೋಗಿಸ್ತೇವೆ ನಾವೇ. ಅಂದಮೇಲೆ ಅಲ್ಲಿ ಇರೋದು ಹೇಗಿದ್ರೆ ಅದಕ್ಕೂ ಉತ್ತರ, ವ್ಯವಹಾರ ಭ್ರಾಂತಿ, ಅದು ಕೂಡ ಭ್ರಾಂತಿ. ಏನು ಮರ್ತಿದ್ದೇವೆ ನಾವಲ್ಲಿ, ನಾನ್ ಕರ್ತ ಹರಿಕರ್ತ ಭಾಗ ಬಿಟ್ಟು ಹೋಗ್ಬಿಟ್ಟಿದೆ. ಆ ಭಾಗ ತಿಳ್ಕೊಳಕ್ಕೆ ಶಾಸ್ತ್ರ ಓದಬೇಕು. ಅರ್ಥ ಆಯ್ತಾ? ನಾನ್ ಕರ್ತ ಹರಿಕರ್ತ ಅಂತ ಭಾವನೆ, ನಾನ್ ಕರ್ತ ಅಂತ ಗೊತ್ತಾಗಲಿಕ್ಕೂ ಶಾಸ್ತ್ರ ಓದಬೇಕು, ಹರಿಕರ್ತ ಅಂತ ಗೊತ್ತಾಗಲಿಕ್ಕೂ ಶಾಸ್ತ್ರ ಓದಬೇಕು. ಎರಡು ಪ್ರತ್ಯೇಕ ಇಶ್ಯೂಗಳು. ನಾನು ಸ್ವತಂತ್ರನಲ್ಲ ಒಂದು ಭಾಗ, ದೇವರು ಸ್ವತಂತ್ರ ಇನ್ನೊಂದು ಭಾಗ. ಆದ್ರಿಂದ ಸರಿಯಾಗಿದೆ ಅದು. ಅರ್ಥ ಆಯ್ತಾ? ಅಲ್ಲಿವರೆಗೂ ಹೋಗೋ ನೆಸಿಟಿ ಇಲ್ಲ, ಡೈಲಿ ವ್ಯವಹಾರಗಳೆಲ್ಲ ಸಾಕ್ಷಿ ನಮಗೆ. ನೀವು ಬನ್ನಿ ಹೋಗಿ ಅಂತ ಮಾತಾಡ್ತೀವಿ, ಮತ್ತೆ ಬನ್ನಿ ಹೋಗಿ ಅಂತ ಮಾತಾಡ್ಬೇಕಾದ್ರೆ ನಮಗೇನು ಭ್ರಮೆ ಇದೆ? ಸ್ವಾತಂತ್ರ್ಯ ಏನು ತಿಳ್ಕೊಂಡು ಮಾತಾಡ್ತಾ ಇದ್ದೀವಿ ನಾವೇ, ಹೋಗ್ತಾನೆ. ಅಲ್ಲಿ ಭ್ರಮೆ ಇರಬಾರ್ದಾಗ ಅವಾಗ ಯಾರು ಕೃಷ್ಣ ಹೇಳ್ತಾರೆ, ನೀನು ಯಾರು ಹೇಳ್ಬಾ ಯುದ್ಧ ಮಾಡಲ್ಲ ಅಂತ ಹೇಳೋದಕ್ಕೆ? ಗೊತ್ತಾಯ್ತಾ? ಕರಿಷ್ಯ ಶವಶೋಪಿ ಸನ್, ನೀವು ಮಾಡಿದ್ರೆ ಅಂತ ಮಾಡಿಸಿ ತೋರಿಸ್ತೇನೆ ನೋಡು ಅಂತ ಹೇಳ್ತಾರೆ. ಕೆಲವ್ರು ಬರೆದಾಗ ಬರ್ತೇನೆ ಅಂತ ಹೇಳಾಗಿಲ್ಲ, ಅವ್ನು ಬರಲೇಬೇಕು, ಹೋಗ್ತೇನೆ ಹೋಗಲೇಬೇಕು. ಸ್ವಾತಂತ್ರ್ಯ ಇದೆಯಾಗ ನಮ್ಗೆ ಇಲ್ಲೆಲ್ಲ ಗೊತ್ತಾಗುತ್ತೆ, ಎಲ್ಲಿ ಗೊತ್ತಾಗುತ್ತೆ? ಆಫೀಸಲ್ಲಿ ಗೊತ್ತಾಗುತ್ತೆ. ಡಿಸ್ಮಿಸ್, ಕತೆ ಮುಗಿದೋಯ್ತು, ಸ್ಟ್ರೈಕ್ ಮತ್ತೆ ನಿನ್ನ ಗಲಾಟೆ ಅಸ್ವಾತಂತ್ರ್ಯ. ಅಷ್ಟು ಜನ ಸೇರಿದ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಸ್ಟ್ರೈಕ್ ಮಾಡೋರ ಸಂಖ್ಯೆಗಿಂತ ಆಫೀಸರ್ ಸಂಖ್ಯೆ ಹೆಚ್ಚಿತ್ತ ಕಮ್ಮಿ ಇತ್ತ? ಬಹಳ ಕಡಿಮೆ, ಇವರೇ ಜಾಸ್ತಿ ಇರೋದು. ಎಷ್ಟು ಕೌಂಟ್ ಆಗೋದು, ಜೀವರು ಎಷ್ಟೇ ಇದ್ರು ಕೂಡ ಒಬ್ಬ ದೇವರ ಮುಂದೆ ಆಟ ನಡೆಯೋದಿಲ್ಲ. ಮತ್ತು ಒಬ್ಬ ಚೀಫ್ ಆಫೀಸರ್ ಮುಂದೆ ಎಷ್ಟು ಜನ ಅಸಿಸ್ಟೆಂಟ್ಗಳು ಹಾರಾಡಿದ್ರೆ ಕೆಲಸ ಆಗೋದಿಲ್ಲ. ಒಬ್ಬ ದೇವರ ಮುಂದೆ ಯಾರು ಹಾರಾಡಿದ್ರೆ ಏನಾಗೋದಿಲ್ಲ. ಸರ್ವತಂತ್ರ ಸ್ವತಂತ್ರ ಇವರೆಲ್ಲ ರಿಟೈರ್ ಆಗೋರು ನಾಳೆ. ಆದರೆ ದೇವರು ಎಂದೆಂದು ಒಬ್ಬನೇ, ಏಕೋ ನಾರಾಯಣ ಆಸೀತ. ಆದ್ದರಿಂದ ದೇವರ ಮುಂದೆ ಯಾರ ಆಟ ನಡೆಯೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ಮಾತು. ಈ ಒಬ್ಬೊಬ್ಬರಿಂದ ಕೇಳಲೇಬೇಡಿ, ಎಲ್ಲರೂ ಇನ್ಕ್ಲೂಡೆಡ್. ಅದು ಮುಂದೆ ಪ್ರೇರಣೆ ಹೋದ್ರೆ ಮುಂದಿನ ಪ್ರಶ್ನೆ, ಕ್ರಿಯೆ ಇಲ್ಲ ಸ್ವಾತಂತ್ರ್ಯ ಇಲ್ಲ ಹೇಳಿ ಆಯ್ತು. ನಾವೀಗ ಮುಂದಿನ ಪ್ರಶ್ನೆ ಮುಂದೆ ಹೇಳ್ತಾರೆ. ಈಗ ಒಂದೊಂದೇ ಇಶ್ಯೂ ಮುಗಿಯುತ್ತಾರೆ. ಎಲ್ಲ ನಮ್ಗೆ ಯಾತಕ್ಕೆ ತುಂಬಾ ಜನಕ್ಕೆ ಶಾಸ್ತ್ರ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ, ಇಶ್ಯೂಸ್ ಕ್ಲಬ್ ಮಾಡ್ಕೊಂಡ್ಬಿಡ್ತಾರೆ. ಮೂರ್ನಾಲ್ಕು ಜನವಾರ ಬಿಚ್ಚಲಕ್ಕೆ ಹೋಗಿ ಗಂಟೆ ಹಾಕಿ ಗುದ್ದೋದು ಗಂಟೆ ಹಾಕಲ ಒಂದು ಗಂಟೆ ಬಿಚ್ಚಲಕ್ಕೆ ಸಾವಿರ ಗಂಟೆ ಹಾಕ್ಬಿಡ್ತಾರೆ ಇವತ್ತು ಒಂದು ಗಂಟೆ ಬಿಚ್ಚಲಕ್ಕೆ ಅಂತ ಹೋಗಿ ಎಲ್ಲ ಗಂಟೆ ಸೇರಿಸ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಒಂದೊಂದೇ ಇಷ್ಟು ಕ್ಲಿಯರ್ ಮಾಡಿಕೊಂಡ್ರೆ ಗೊಂದಲನೇ ಬರೋದೇ, ಕ್ಲಾರಿಟಿ ಬರೋದು ಆಗಲೇ ಯಾವಾಗಲೂ ಕೂಡ. ತುಂಬ ಜನ ಆಫೀಸ್ ಕೆಲಸ ಮಾಡಿದಾಗ ಐದಾರು ಫೈಲ್ ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ಯಾವ ಕೆಲಸನೂ ಆಗೋದಿಲ್ಲ, ಒನ್ ಬೈ ಒನ್ ಫಿನಿಶ್ ಮಾಡ್ತಾ ಹೋದ್ರೆ ಕೆಲಸ ಆಗುತ್ತೆ. ಅದೇ ಅದು ಇಶ್ಯೂಸ್ ಮಿಸ್ಸಪ್ ಮಾಡಿದವರು ಯಾವ ಸಮಸ್ಯೆನೂ ಬರೋದಿಲ್ಲ. ನೋಡಿ, ಧ್ಯಾಯತಿ ಇವ ಶ್ರುತೇಶ್ಚ, ಜೀವನಿಗೆ ಧ್ಯಾನ ಮಾಡೋ ಶಕ್ತಿ ಕೂಡ ಇಲ್ಲ. ಧ್ಯಾಯತಿ ಇವ ಕಾಣಿಸ್ತದೆ ಅಷ್ಟೇ ಹೊರತು ದೇವರು ಮಾಡಿಸ್ತಾನೆ. ಇದನ್ನು ಒಂದು ಮಾತಿ ಸಹಿ ಬಿಂಬಕ್ರಿಯೆ ಇವ ಕ್ರಿಯಾವಾನ್, ಪ್ರತಿಬಿಂಬ ಕ್ರಿಯೆ ಇಲ್ಲ ಅಂದರೆ ಕ್ರಿಯೆ ಕಾಣುತ್ತಲ್ಲ ಅಂದರೆ ಬಿಂಬಕ್ರಿಯೆಯ ಏವ ಕ್ರಿಯಾವಾನ್, ಬಿಂಬಕ್ರಿಯೆಯಿಂದ ಕ್ರಿಯಾವಾನ ಹೊರತು ಅವನಿಗೆ ಶಾಕ್ ಹೊಡಿಸ್ತಾ ಅದು ಕರೆಂಟ್ ಹೊಡೆಯೋದಿಲ್ಲ, ಹೊಡಿಸ್ತಾನೆ ಹೊಡಿತಾನೆ ಹೋಗಿಬಿಟ್ಟು. ಯಾಕೆ ಕರೆಂಟ್ ಸ್ವಾತಂತ್ರ್ಯ ಇಲ್ಲ ಅದಕ್ಕೆ. ಅದಕ್ಕೆ ಬಿಂಬಕ್ರಿಯೆಯವ ಕ್ರಿಯಾವಾನ್, ಇಷ್ಟು ಮಾತಿನ ಅರ್ಥನೇ ನಾಹಂಕರ್ತ ಹರಿಕರ್ತ. ಸರಿಯಾಗಿ ಅರ್ಥ ಮಾಡಬೇಕು. ನಾಹಂಕರ್ತ ಯಾತಕ್ಕೆ ಅನ್ಬೇಕು ಅಂದ್ರೆ ಪ್ರತಿಬಿಂಬವಾದ್ದರಿಂದ ನಾಹಂಕರ್ತ, ಹರಿಕರ್ತ ಯಾತಕ್ಕೆ ಬಿಂಬನಾಗಿರೋದು ಹರಿಕರ್ತ, ಅದು ಸೇರಿಸ್ಕೋಬೇಕು. ನಾನು ಕರ್ತೃವಲ್ಲ ಅಂದ್ರೆ ನಾನು ಸ್ವತಂತ್ರ ಕರ್ತೃವಲ್ಲ ಅರ್ಥ. ಅದಕ್ಕೆ ಪರಮಾತ್ಮ ಕರ್ತ ಅಂದ್ರೆ ಸ್ವತಂತ್ರ ಕರ್ತೃ ಅಂತ ಅರ್ಥ. ಇದು ತಕ್ಷಣ ಅರ್ಥ ಆಗೋದಿಲ್ಲ, ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ಏನೇ ನಮ್ಮ ಎದುರಿಗೆ ದೇವರು ಎಷ್ಟು ದುಷ್ಟಾಂತ ಇಟ್ಟಿದ್ದಾನೆ, ಮೆದುರಿಗೆ ಇಟ್ಟಿದ್ದಾನೆ ಮತ್ತೆ ಅದೆಲ್ಲ ಸರಿಯಾಗಿ ಬಿಡಿಸ್ಕೋಬೇಕಷ್ಟೆ. ಇತಿ ಶ್ರುತೇಶ್ಚ, ನಾನು ಅಲ್ಲಿಗೆ ಹೊತ್ತಾಗಿದೆ. ನಾಳೆ ದಿವಸ ನಾಳೆ ನಾಳೆ ಪಾಠ ಇರುತ್ತೆ. ನಾಳೆ ಎಲ್ಲ ಪಂಚಾಂಗ ಪ್ರಕಾರನೂ ಬಿದಿಗೆ ಬೆಳಿಗ್ಗೆ ಒಂದು ಸ್ವಲ್ಪ ಇದೆ ಅಷ್ಟೇ, ಒಂದು ಎರಡು ಗಂಟೆ ಒಂದು ಗಂಟೆ ಮಾತ್ರ. ಆರಕ್ಕೆ ಸೂರ್ಯೋದಯ ರಫ್ಲ ಇಟ್ಕೊಂಡು ಏಳು ಗಂಟೆ ಮುದುವಿಬಿಡೋದು ಪಾಠ, ಎಂಟೂವರೆ ಶುರು ಆಗೋದ್ರಿಂದ ನಾಳೆ ದ್ವಿತೀಯನೇ ಲೆಕ್ಕ. ಮತ್ತೆ ಈ ವಾರ ಒಂದು ಎರಡು ಬಿಡಿಸಿ ಪಾಠ ಇರೋದಿಲ್ಲ, ಆಮೇಲೆ ಇದು ಸಿಕ್ಕಿದ್ದನ್ನು ಬಿಡಬಾರ್ದು. ಅದು ಹೋಗಿ ನಾವು ಬರೋ ಶುರು ಆಗುತ್ತೆ, ಹೋಗ್ಬಿಟ್ಟಿರುತ್ತಾಗಲೇ. ದುರ್ಗಣಿತ ಪ್ರಕಾರ ಪೂರ್ತಿ ಬೆದಿಗೆ, ಇದ್ರ ಪ್ರಕಾರ ಸ್ವಲ್ಪ ಎರಡೂವರೆ ಗಳಿಗೆ ಇದೆ, ಒಂದು ಗಂಟೆ ಅಷ್ಟೇ. ಏಳು ಗಂಟೆಗೆಲ್ಲ ಹೋಗ್ಬಿಡುತ್ತೆ ಪಾಠ. ಯಾವ್ದಕ್ಕೆ ಪಾಠ ಮಾತ್ರ, ಯಾವಾಗ ಕರ್ಮ ಸಂಕಲ್ಪ ಮಾಡಬೇಕಾದ್ರೆ ಉದಯ ಕಾಲದಲ್ಲಿ ಯಾವ್ದಿರ್ತಲ್ಲ ಅದನ್ನೇ ಹೇಳಬೇಕು, ಗೊತ್ತಾಯ್ತಾ? ಆದರೆ ಕೆಲವು ಪಟ್ಟಿಕೃತ ಸಂಕಲ್ಪ ಮಾಡ್ಬೇಕಾದ್ರೆ ಇದನ್ನು ಹೇಳಬೇಕು, ಅದಕ್ಕೆ ಸಂಬಂಧಪಟ್ಟಿತ್ತು. ನಿತ್ಯ ಕರ್ಮಗಳಿಗೆ ಮಾತ್ರ ಉದಯ ತಿಥಿನೇ ಯಾವಾಗ ಹೇಳಬೇಕು. ಹೇಳ್ಬಹುದು ಅಮಾಸ್ಯ, ಬರೀ ಇದಕ್ಕೆಲ್ಲ ಅಮಾಸ್ಯ ಹೇಳಿದ್ರು ಸಾಕು, ಉದಯ ಕಾಲದಲ್ಲಿ ಇರೋದು ಅಮಾಸ್ಯ ಹೇಳ್ಬಿಟ್ರೆ ಸಾಕು, ಗೊತ್ತಾಯ್ತಾ? ಹೆಚ್ಚು ಕ್ಲಾರಿಟಿ ಅಂತ ಹೇಳಿದ್ರು ತಪ್ಪೇನಲ್ಲ. ಅಮಾಸ್ಯ ಹೇಳಿದ್ರು ಸರಿ, ಅಮಾಸ್ಯ ಪ್ರತಿಪತ್ತಿ ಉಪರಿ ಅಂತ ಹೇಳಿದ್ರು ತಪ್ಪಲ್ಲ, ಎರಡು ಹೇಳ್ಬೋದು. ನಾಳೆ ಮಾತ್ರ ದ್ವಿತೀಯ ಪಾಠ್ಯನೇ ಪೂರ್ತಿ ಹೇಳ್ಬೇಕು, ಇದಕ್ಕೆ ದುರ್ಗಣಿತಗಳು ದ್ವಿತೀಯ ಅಂತಾನೆ ಹೇಳ್ಬೇಕು, ಬೆಳಿಗ್ಗೆನೇ ಇರೋದ್ರಿಂದ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತ